ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅದರಲ್ಲಿ ಇವೇ ದೇಹ ಅಂತ ಹೇಳ್ತಾ, ಈ ದೇಹಗಳು ಅನಿತ್ಯ ಅಂತ ಹೇಳಿದ್ರಿಂದ ಅನಿತ್ಯವಲ್ಲದ ನಿತ್ಯ ದೇಹಗಳು ಇವೆ ಎಂಬುದನ್ನು ಸೂಚನೆ ಮಾಡಿ ಅದನ್ನು ಆಚಾರ್ಯರು ತಿಳಿಸಿ ಮುಂದೆ ಹೇಳ್ತಾರೆ. ನ ಶರೀರಿಣೋ ದೇಹ ಇತಿ ವ್ಯರ್ಥಂ ನ ಚ ನೈಮಿತ್ತಿಕ ನಾಶ ಇತ್ತಾಹ ಅನಾಶಿನಃ ಇತಿ ಕುತಃ. ಪರ ಜೀವರಿಗೆ ಸ್ವಭಾವತಃ ನಾಶ ಇಲ್ಲ ಆಗಬಹುದು, ಆದರೆ ನೈಮಿತ್ತಿಕ ನಾಶ ಬರಬಹುದಲ್ಲ. ನೈಮಿತ್ತಿಕ ಅಂದರೆ ಯಾವುದೋ ನಿಮಿತ್ತದಿಂದಾಗಿ ನಾಶ ಬರಬಹುದಲ್ಲ. ಅಂದರೆ ಕುತಃ ಅಪ್ರಮೇಯ ಈಶ್ವರ ಸ್ವರೂಪತ್ವಾತ್, ತುಂಬ ಇಂಪಾರ್ಟೆಂಟ್, ಅಪ್ರಮೇಯ ಈಶ್ವರ ಸ್ವರೂಪತ್ವಾತ್. ಸ್ವರೂಪ ಅಲ್ಲ, ಸ್ವರೂಪ. ಸ್ವರೂಪ ಅಂದರೆ ಸಾದೃಶ್ಯ, ಸಾದೃಶ್ಯ. ಸ್ವರೂಪ ಅಂದರೆ ಅವರೇ ಆಗಿಬಿಡುತ್ತೆ. ಸ್ವರೂಪ ಅಂತ ಅವರಂತಾರೆ, ಸ್ವರೂಪ ಅಂತ ನಾವಂತೇವೆ, ಇಷ್ಟೇ ಡಿಫರೆನ್ಸ್. ಅದ್ವೈತಿಗಳು ಏನು ಹೇಳ್ತಾರೆ, ಬ್ರಹ್ಮನ ಸ್ವರೂಪನೇ ಜೀವ ಅಂತ ಹೇಳುತ್ತೆ. ನಾವು ಬ್ರಹ್ಮನ ಸ್ವರೂಪ ಜೀವ ಅಂತ ಹೇಳುತ್ತೆ. ಸ್ವರೂಪ ಅಂದರೆ ಸದೃಶ್ಯ. ಅಪ್ರಮೇಯ ಈಶ್ವರ ಸ್ವರೂಪತ್ವಾತ್, ಯಾತಕ್ಕ ನೈಮಿತ್ತಿಕ ನಾಶನೂ ಇಲ್ಲ ಅಂದರೆ ಪರಮಾತ್ಮ ಅಪ್ರಮೇಯ, ಆತನಿಗೆ ಅನಾದಿ ನಿತ್ಯತ್ವ ಇದೆ. ಆತನ ಪ್ರತಿಬಿಂಬವಾದ್ರಿಂದಾಗಿನೇ ಜೀವನು ಕೂಡ ಏನಾಗಿದ್ದಾನೆ, ಅನಾದಿ ನಿತ್ಯನಾಗಿದ್ದಾನೆ ಅಂತ ಅದಕ್ಕೆ ಅರ್ಥ. ಅತ್ರ ಕೇಚಿತ್ ತತ್ ಪರಿಹಾರಾಯ ವಿರಾಶಿತ ಇತಿ ಪಾಠಾಂತರಂ ಕುರುವಂತಿ ತದ ಸತ್ ಅಂತವಂತಹ ಇತ್ಯನೇನ ಪುನರುಕ್ತಿ ತಾದವಸ್ಥ್ಯಾತ್. ಸ್ವರೂಪ ಅಂದ್ರೆ ಒಂದೇ ಪ್ರತಿಬಿಂಬ, ಸಾದೃಶ್ಯ. ಪ್ರತಿ ಅತ್ಯಂತ ಹೆಚ್ಚು ಸಾದೃಶ್ಯ ಇರೋದು ಯಾವುದರೊಳಗೆ, ಬಿಂಬಕ್ಕೆ, ಪ್ರತಿಬಿಂಬದಲ್ಲಿ. ಆದ್ದರಿಂದ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಅರ್ಥ. ಕಥಂಚಿತ್ ಸಮಾಧಾನೀಪಿ ಅನ್ಯತ್ರಾಪಿ ತತ್ ಸಮಂ ಕಿಮ್ ಅನ್ಯಥಾ ಪಾಠೇನ, ಅದೆಲ್ಲ ಆಯಿತು. ಪುನಃ ಪ್ರತಿಪಕ್ಷತೆ ತತ್ ಪ್ರತಿಷೇಧ ಇದಮಿತಿ ಭಾವ. ಅಪ್ರಮೇಯಸ್ಯ ಇತ್ಯ ಅಸಂಭವಿ ವಿಶೇಷಣ ವ್ಯರ್ಥಂಚ ಇತ್ಯತಃ ತನ್ನಿವರ್ತ್ಯಮಾಶಂಕ್ಯ ತದ್ವರ್ತ್ಯಮಾಶಂಕಾಂ ದರ್ಶಯಿತ್ವಾ ಆಚಷ್ಟೆ ಕುತ ಇತಿ, ಅದೇ ನೈಮಿತ್ತಿಕ ನಾಶ. ನಹಿ ಪ್ರತಿಪಕ್ಷೋ ವಾಂಗ್ಮಾತ್ರೇಣ ನಿಷೇಧುಂ ಶಕ್ಯತೆ ಇತಿ ಭಾವ. ಪ್ರತಿಪಕ್ಷ ಯಾವಾಗಲೂ ಬರೀ ಮಾತಿನಿಂದ ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ, ಅದು ಸರಿಯಾದ ಕಾರಣ ಕೊಡಬೇಕು. ಅಪ್ರಮೇಯ ಪ್ರತಿಪಕ್ಷಿ, ಅಪ್ರಮೇಯ ಅಂತ ಹೇಳಿದ್ರಿಂದ ಪ್ರತಿಪಕ್ಷಿಯನ್ನು ಕಾರಣ ಕೊಟ್ಟಿದ್ದ. ಪ್ರತಿಬಿಂಬ ಅನ್ನೋ ಅನಿತ್ಯವಾಗಲಿ ಅಂಥೇಳಿ ಅನಿತ್ಯವಾಗೋದಿಲ್ಲ ಅನ್ನೋದಕ್ಕೆ ಅಪ್ರಮೇಯನಾದ ಈಶ್ವರನ ಪ್ರತಿಬಿಂಬನಾದ್ದರಿಂದ ಜೀವನಿಗೆ ಅನಿತ್ಯತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ನಾಯಮಾತ್ಮ ಘಟಾದೇಹೇ ಕಶ್ಯಚಿತ್ ಪ್ರತಿಬಿಂಬ. ಈ ಜೀವ ಘಟಾದೇಹೇ ಕಶ್ಯಚಿತ್ ಪ್ರತಿಬಿಂಬ, ಯಾವುದೇ ಘಟಪಟಾದಿಗಳ ಪ್ರತಿಬಿಂಬ ಅಲ್ಲ, ಪರಮಾತ್ಮನ ಪ್ರತಿಬಿಂಬ. ಕಿಂತು ಈಶ್ವರಸ್ಯ, ಇದು ಇಂಪಾರ್ಟೆಂಟ್. ನಾಯಮಾತ್ಮ ಘಟಾದೇಹೇ ಕಶ್ಯಚಿತ್ ಪ್ರತಿಬಿಂಬ ಕಿಂತು ಈಶ್ವರಸ್ಯ, ಪರಮಾತ್ಮನ ಪ್ರತಿಬಿಂಬನಾಗಿರೋದ್ರಿಂದ ಇವನ ನಿತ್ಯತ್ವ ಇದೆ. ಸಚ ಅಪ್ರಮೇಯ, ಪರಮಾತ್ಮ ಯಾರು, ಅವನ ಅಪ್ರಮೇಯ. ಸರ್ವಗತಃ ಸರ್ವತ್ರ ವ್ಯಾಪ್ತ ಇತಿ ಕಥಂ ತಸ್ಯ ಉಪಾಧಿ ಬಿಂಬ ಸನ್ನಿಧಿ ನಾಶ ಇತಿ. ಆದ್ದರಿಂದ ಬಿಂಬ ಸನ್ನಿಧಿ ನಾಶನೂ ಇಲ್ಲ, ಉಪಾಧಿ ನಾಶನೂ ಇಲ್ಲ, ಆದ್ದರಿಂದ ಪ್ರತಿಬಿಂಬನಾದ ಜೀವನಿಗೆ ನಾಶನೂ ಇಲ್ಲ ಅಂಥೇಳಿ ಸಿದ್ಧವಾಯಿತು. ನಾನು ಕಥಮಿದಮ್ಮ ಅಪ್ರಮೇಯ ಅಂದರೆ ಸಾಕಲ್ಲೇನೆ ತಿಳಿಲಿಕ್ಕೆ ಅಸಾಧ್ಯರಾದವನು, ಟೋಟಲಿ ಅನ್ನೋಯಬಲ್ ಅಂತ ಅರ್ಥ. ಟು ಎಕ್ಸ್ಟೆಂಟ್ ನೋಯಬಲ್ ಆದರೆ ಪ್ರಮೇಯ, ಟೋಟಲಿ ಅನ್ನೋಯಬಲ್ ಆದ್ದರಿಂದ ಪರಮಾತ್ಮ ಏನಂತ ಕರೀತಾರೆ, ಅಪ್ರಮೇಯೋ ಋಷಿಕೇಶ. ಅಪ್ರಮೇಯ ದೇವ ರೂಪನ ಹೆಸರು, ಅಪ್ರಮೇಯ. ನಾನೀಗ ಎಷ್ಟು ಸ್ವಲ್ಪ ಕಾಣಿಸ್ತಾನೆ, ಪೂರ್ತಿಯಲ್ಲಿ ಕಾಣಿಸ್ತಾನೆ ದೇವರು. ಇನ್ನೊಬ್ಬರೇ ನಮಗೆ ಹಿಂದೆ ಮುಂದೆ ಪೂರ್ತಿ ನೋಡೋಕ್ಕಾಗೋದಿಲ್ಲ. ಏಕಕಾಲ ಚಂದ್ರ ಈ ಕಡೆ ಕಂಡ್ರೆ ಆ ಕಡೆ ಕಾಣೋದಿಲ್ಲ, ಆ ಕಡೆ ಚಂದ್ರಭಾಗ ನೋಡೋಕ್ಕಾಗೋದೇ ಇಲ್ಲ ಈ ಕಡೆಯಿಂದ. ಆ ಕಡೆಯಿಂದ ನೋಡಬೇಕಾ ಹೊರತು ಚಂದ್ರ ಬರೀ ಹೀ ಮೂವ್ ಆಗ್ತಾನೆ, ಹೀ ಸುತ್ತೋದಿಲ್ಲ. ನಾವು ಚಂದ್ರ ನೋಡಿದ್ರೆ ಒಂದೇ ಭಾಗ ನೋಡ್ತೇವೆ ಹೊರತು ಆ ಕಡೆ ಭಾಗ ನೋಡೋದಿಲ್ಲ ನಾವು, ಗೊತ್ತಾಯ್ತಾ. ಆದ್ದರಿಂದ ಪೂರ್ತಿ ನೋಡಿದಾಗ ಆಯ್ತಾ, ಈಗ ಆಗಲೇ ಇಲ್ಲ. ಈ ಸಮುದ್ರ ಈ ಕಡೆ ನೋಡ್ತಿದ್ದೇವೆ, ಕಾಣಿಸ್ತಾ ಇದೆ, ಆ ಕಡೆ ತೀರ ಕಾಣಿಸೋದಿಲ್ಲ. ಸೊ ಕಂಡ್ರು ಕೂಡ ಏನಾಯ್ತದ, ಕಂಡ್ರೂ ಕಾಣಿಸ್ಲೇ ಇಲ್ಲ. ಆ ಅರ್ಥದಲ್ಲಿ ದೇವರನ್ನ ಅರ್ಥ ಮಾಡ್ಕೋತೇವೆ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಸ್ವಲ್ಪ ತಿಳಿತಾನ ಅದರಿಂದ ಅರ್ಥ ಆಗುತ್ತೆ, ಪೂರ್ತಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದಾಗೇನೆ ಸಾಕಲ್ಲೇನು ಅಗೋಚರ, ಇದೆಲ್ಲ ಸರಿಯಾಗಿ ತಿಳ್ಕೊಂಡಿದ್ರೆ ಸಮಸ್ಯೆ ಬರೋದೇ ಇಲ್ಲ. ಇದು ಬೇರೆ ಯಾವ ಪದದಲ್ಲೂ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅವರಿಗೆ, ಇಲ್ಲ ಗೊತ್ತೂ ಇಲ್ಲ. ಇಷ್ಟೇ ಎರಡೇ ಭಾಗ ತಿಳ್ಕೊಂಡಿದ್ದಾರೆ ಅವ್ರದ್ದು, ಇನ್ನೊಂದು ಭಾಗ ಇದೆ. ತಿಳಿಯೋದು ಪೂರ್ತಿ ತಿಳಿಯೋದು, ಸ್ವಲ್ಪ ತಿಳಿಯೋದು, ತಿಳಿದೇ ಇರೋದು, ಇಷ್ಟು ಹಂತಗಳಿದೆ. ಏನೂ ತಿಳಿದೇ ಇದ್ರೆ ಅಗೋಚರ, ಸ್ವಲ್ಪ ತಿಳಿದ್ರೆ ಸ್ವಲ್ಪ ಗೋಚರ, ಪೂರ್ತಿ ತಿಳಿದ್ರೆ ಪೂರ್ತಿ ಗೋಚರ. ಪರಮಾತ್ಮನ ಸ್ವಲ್ಪ ತಿಳಿತೇವೆ, ಸ್ವಲ್ಪ ಪೂರ್ತಿ ತಿಳಿದಲ್ಲ, ಆದರೆ ಸಾಕಲ್ಯೇನ ಅಗೋಚರ. ಸಕಲ ಸಾಕಲ್ಯ, ಸಾಕಲ್ಯ ಅಂದರೆ ಟೋಟಲ್ ಪೂರ್ತಿ ದೇವರನ್ನು ತಿಳಿದಕ್ಕಂಥ ಶಕ್ತಿ ಯಾರ್ಯಾರು, ಮಹಾಲಕ್ಷ್ಮಿಗೂ ಇಲ್ಲ ಅವರಿವರಿಗೆ, ಆತಕ್ಕೆ ಮಹಾಲಕ್ಷ್ಮಿಗೂ ಇಲ್ಲ. ಅದರಿಂದಾಗಿನ ಪರಮಾತ್ಮನನ್ನು ಪೂರ್ತಿ ತಿಳಿಯೋದು ಯಾರೋ ಅವನೊಬ್ಬನೇ, ಇನ್ನು ಯಾರು ತಿಳಿದಕ್ಕಾಗೋದಿಲ್ಲ. ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ, ಭಗವತಿ ಅರ್ಜುನ ಸ್ಪಷ್ಟ ಹೇಳ್ತಾರೆ. ನಿನ್ನ ಬಗ್ಗೆ ನಿನಗೆ ಪೂರ್ತಿ ಗೊತ್ತೇ ಹೊರತು ಬೇರೆ ಲೋಕದಲ್ಲೇ ಹೇಳ್ತಾರೆ ಅವ್ರ ವಿಷಯ, ಅವರಿಗೆ ಗೊತ್ತು, ನಮಗೇನು ಗೊತ್ತು ಅಂತ ಹೇಳ್ತಾರೆ.
ಮನಸ್ಸನ್ನು ಒಳಗೊಕ್ಕೊಳ್ಳುವ ಶಕ್ತಿ ಎಲ್ಲಿದೆ? ಮನಸ್ಸಿನ ಒಳಗೋಗೋ ಶಕ್ತಿ ಇಲ್ಲ, ಅದರಿಂದಾಗಿನೆ ಸಾಮಾನ್ಯರೇ ಇನ್ನೊಬ್ಬರು ಪೂರ್ತಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರಿಗೆ ಗೊತ್ತಾ ಗೊತ್ತು, ಪೂರ್ತಿ ಗೊತ್ತಾ ಗೊತ್ತಿಲ್ಲ. ಯಾರಾದರೂ ಇವ್ರಿಗೆ ಗೊತ್ತಾ ಗೊತ್ತು, ಪೂರ್ತಿ ಗೊತ್ತಾ ಗೊತ್ತಿಲ್ಲ, ಅವ್ರು ಗೊತ್ತಲ್ಲ, ಅವ್ರ ಮಗ ಓ ಹಾಗಿದ್ರೆ ಗೊತ್ತಿಲ್ಲ. ಆ ಭಾಗ ಗೊತ್ತಿರಲಿಲ್ಲ. ಯಾವ್ದು ಗೊತ್ತಿತ್ತು? ಒಂದು ಭಾಗ ಗೊತ್ತಿತ್ತು ಅಷ್ಟೇ, ಇನ್ನೊಂದು ಭಾಗ ಗೊತ್ತಿರಲಿಲ್ಲ. ಅದು ಎಲ್ಲ ಕಡೆಗೂ ಇದ್ದಿದ್ದೇನೆ. ದೇವ್ರ ಬಗ್ಗೆ ಅದೇನಿದ್ರು ಮೇಲಿನವ್ರಿಗೆ ಕೆಲವರು ಪೂರ್ತಿ ತಿಳಿದು ಬಿಡುತ್ತೆ, ಮೇಲಿನವ್ರಿಗೆ ಕಡೆಯವ್ರ ಬಗ್ಗೆ ಪೂರ್ತಿ ತಿಳಿಯುತ್ತೆ. ಆದರೆ ದೇವ್ರ ಬಗ್ಗೆ ಮಾತ್ರ ಮೇಲಿನವ್ರ ಬಗ್ಗೆನೆ ಕಡೆಯವ್ರಿಗೆ ತಿಳಿಯೋದಿಲ್ಲ ಪೂರ್ತಿ. ಇವತ್ತು ವಾಯುದೇವ್ರ ಬಗ್ಗೆ ಸಂಸ್ಥವೇ ನಾಸ್ಮಿ ಶಕ್ತಃ ತಿರುಕುಲ ಪಂಡಿತಾಚಾರ್ಯ ಏನಂತ ಹೇಳಿದ್ರು, ಇವನು ಪೂರ್ತಿ ಸ್ತೋತ್ರ ಮಾಡೋ ಶಕ್ತಿ ನನಗಿಲ್ಲ ಅಂತ ಹೇಳಿದ್ರು. ಯಾರವರು? ಆಚಾರ್ಯ ಸಾಕ್ಷಾತ್ ಶಿಷ್ಯರು, ಕಣ್ಣಾರೆ ಕಂಡವರು, ತತ್ವ ಪ್ರದೀಪ ಬರೆದವರು, ಅಂಥವ್ರು ಹೇಳ್ತಾರೆ ಪೂರ್ತಿ ದೇವ ಶಕ್ತಿ ನಮಗಿಲ್ಲ. ರುದ್ರಾದಿ ದೇವತೆಗಳು ಕಿಂಕರ ಶಂಕರಾಧ್ಯಾಹ. ಸೊ ಕೆಳಗಿನವರಿಗೆ ಮೇಲಿನವರ ಸ್ವರೂಪ ಪೂರ್ತಿ ಗೊತ್ತಾಗೋದಿಲ್ಲ, ಮೇಲಿನವರಿಗೆ ಕೆಳಗಿನವ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಕೆಳಗಿನವರು ಮೇಲಿನವರಿಗೆ ಸಾಕಲ್ಲೇನ ಗೋಚರ, ಆದರೆ ಕೆಳಗಿನವರು ಮೇಲಿನವರು ಸಾಕಲ್ಲೇನ ಅಗೋಚರ. ಪರಮಾತ್ಮ ಎಲ್ಲರ ಮೇಲಿರೋದ್ರಿಂದಾಗಿನೇ ಯಾರಿಗೂ ಗೋಚರ. ಇದು ದೇವರ ಮಹಿಮೆ. ಇದೆಲ್ಲ ಸರಿಯಾಗಿ ತಿಳ್ಕೊತಾ ಹೋದರೆ ಜ್ಞಾನದ ವಿಷಯದಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಇದೆಲ್ಲ ಎಲ್ಲಿ ಬಂದಿದೆ? ಆಗಲೇ ಪ್ರಮಾಣ ಪದ್ಧತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ದೇವರ ಜ್ಞಾನ ಎಷ್ಟು, ಋಜುಯೋಗಿ ಜ್ಞಾನ ಎಷ್ಟು, ತಾತ್ವಿಕ ಯೋಗಿ ಜ್ಞಾನ ಎಷ್ಟು, ಅತಾತ್ವಿಕ ಯೋಗ ಜ್ಞಾನ ಎಷ್ಟು, ಅಯೋಗ್ಯಗಳ ಜ್ಞಾನ ಎಷ್ಟು, ಎಲ್ಲ ಪಟ್ಟಿ ಮಾಡಿದ್ದಾರೆ. ಅದರೊಳಗೆ ಪ್ರಮಾಣ ಪದ್ಧತಿ ಸರಿಯಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಯಾವಾಗಲೂ ಕೂಡ ಪಾರಾಯಣ ಮಾಡಬೇಕಾದ್ರೆ ಒಂದನ್ನೇ ಪಾರಾಯಣ ಮಾಡಕ್ಕೆ ಹೋಗಬಾರ್ದು. ಬೇರೆ ಬೇರೆದಂತ ಪಾರಾಯಣ ಮಾಡ್ತಾ ಎಲ್ಲ ಜ್ಞಾಪಕ ಇರುತ್ತೆ. ಗೊತ್ತಾಯ್ತಾ? ಒಂದೇ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಹೋಗೋದೇ ಇಲ್ಲ. ದಿವಸಕ್ಕೆ ಒಂದು ಗ್ರಂಥ, ಇವತ್ತೈದು ದಿವಸ ಇದು ಒಂದಿಷ್ಟು ದಿವಸದಲ್ಲಿ ಎಲ್ಲ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೋಬೇಕು. ಆ ರೀತಿ ಪ್ಲಾನ್ ಮಾಡಿಕೊಂಡು ಎಲ್ಲ ಗ್ರಂಥನೂ ಜ್ಞಾಪಕ ಇರುತ್ತೆ. ಒಂದೇ ಸಬ್ಜೆಕ್ಟ್ ಹೋಗ್ಬಿಟ್ರೆ ಫೇಲ್ ಆಗಿಬಿಡ್ತಾನಲ್ಲ ಆ ಟೈಪು. ಒಂದಕ್ಕೆ ನೂರಕ್ಕೆ ನೂರು, ಒಂದರಲ್ಲಿ ಸೊನ್ನೆ ಸೊನ್ನೆ, ಆ ಥರ ಆಗಿಬಿಡೋದು. ಎಲ್ಲದರಲ್ಲೂ ಕೂಡ 35 ಬಂದರೂ ಪಾಸ್ ಆಗ್ತಾರೆ ಆ ಟೈಪು. ಪ್ರತಿಯೊಂದು ಗ್ರಂಥ ಕೂಡ ಇದು ಇಂತಹ ದಿವಸ ಈ ಗ್ರಂಥ ಪಾರಾಯಣ, ತಿಥಿ ಲೆಕ್ಕನೋ ಅಥವಾ ವಾರ ಲೆಕ್ಕನೋ ಇಟ್ಕೊಂಡು ಪಾರಾಯಣ ಮಾಡ್ತಿದ್ರೆ ಎಲ್ಲ ಗ್ರಂಥ ಕವರ್ ಆಗುತ್ತೆ. ಆಗ ಯಾವುದು ಬರೆಯೋದಿಲ್ಲ. ಈಗ ನೋಡಿ ಹೇಳ್ತಾರೆ, ತದಧಿ ನನು ಕಥಮಿದಂ ಲಭ್ಯತೆ ಅತದ್ಭಾವೇ ಸಮಾನಾಧಿಕರಣ್ಯಂ ಸಾರೂಪ್ಯಂ ಗಮಯತಿ ಇತಿ ಪ್ರಸಿದ್ಧಮೇವ. ಅತದ್ಭಾವೇ ಸಮಾನಾಧಿಕರಣ್ಯಂ ಸಾರೂಪ್ಯಂ ಗಮಯತಿ. ಒಂದು ನ್ಯಾಯ ಇದು. ಏನರ್ಥ ಅತದ್ಭಾವೇ? ಏನ್ ಹೇಳಿದ್ರಿ? ಈಗ ಒಬ್ಬ ಹುಡುಗನ್ ನೋಡಿ ಸಿಂಹ ಅಂತ ಕರೆದ್ಬಿಟ್ಟು, ಒಬ್ಬ ಹುಡುಗನ್ ನೋಡಿದ್ರು, 8 ವರ್ಷದ ಹುಡುಗ, ಉಪನಯನ ಆಗಿದೆ, ಸಂಧ್ಯಾ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ, ಅವ್ನು ನೋಡ್ಬಿಟ್ಟು ಸಿಂಹ ಅಂತ ಕರೆದ್ರು. ಸಿಂಹನ ಅವನು ಅಲ್ಲ, ಅತದ್ಭಾವೇ ಸಿಂಹ, ಸಿಂಹನಲ್ಲ ಅವನು, ಸಿಂಹ ಅಂತ ಕರೆದು ಬಿಟ್ಟಿದ್ದಾನೆ. ಏನರ್ಥ? ಸಮಾನಾಧಿಕರಣ್ಯಂ ಸಾರೂಪ್ಯಂ ಗಮಯತಿ. ಆಗ ಸದೃಶ ಅಂತ ಅರ್ಥ ಮಾಡ್ಬೇಕು ಹೊರತು ಸಿಂಹನೇ ಅಂತ ಅರ್ಥ ಮಾಡಬಾರ್ದು. ಗೊತ್ತಾಯ್ತಾ? ಅತದ್ಭಾವೇ ಸಾರೂಪ್ಯ ಸಮಾನಾಧಿಕರಣ್ಯಂ ಸಾರೂಪ್ಯಂ. ಸಮಾನಾಧಿಕರಣ್ಯ ಅಂದ್ರೆ ಏನು? ಸಿಂಹ ಮಾನವಕ. ಇದು ಸಮಾನ, ಸಿಂಹ ಮಾನವಕ, ಮಾನವಕನೇ ಸಿಂಹ, ಸಿಂಹನೇ ಮಾನವಕ ಅಂತ ಓದಕ್ಕೆ ಬರುತ್ತೆ. ಆದರೆ ಸಿಂಹ ಮಾನವಕ ಸಿಂಹ ಅಲ್ಲ. ಅದರಿಂದ ಏನ್ ಮಾಡ್ಬೇಕಾಗ ಹೇಳಿದ್ದಾರೆ, ಏನೋ ಒಂದು ಕಾರಣ ಇದೆ ಅಂತ ಅರ್ಥ. ಏನು ಕಾರಣ ಇದೆ ಅಂದ್ರೆ ಸಿಂಹದಂತೆ ಪರಾಕ್ರಮಿ ಅಂತ ಹೇಳಿದರು. ಇನ್ನೊಬ್ಬರು ನೋಡಿದ್ರು, ಅವನು ಮಾನವಕ ಅಂದ್ರೆ ಒಟ್ಟು ಅಂತ ಅರ್ಥ, ಮಾನವಕ ಒಟ್ಟು. ಮತ್ತೆ ಹೇಳ್ತಾರೆ ಅದಕ್ಕೆ, ಮಾನವ ವಾಮನ ವಾಮನ ಭಾಮನ ಒಂದೇ ಶಾಮನ ಸೀಮನ ಸಾಮನ ಸಾನು ಇತ್ಯಾದಿ ಹೇಳ್ತಾ ಮುಂದಿದ್ರ ಹೇಳ್ತಾರೆ. ಏನು ವಾಮನ ವಾಮನ ಅಲ್ಲಿ ಹೇಳಿದ್ರು, ಬಲಿವನ್ನ ನಿಗ್ರಹ ಮಾಡಬೇಕಾದ್ರೆ ಮಾನವಕ ಮಾನವ ವೇಷ, ವಾಮನ ವಾಮನ ಮಾನವ ವೇಷ. ಮಾನವ ಅಂದ್ರೆ ಮಾನವ ಬೇರೆ, ಮಾನವ ಬೇರೆ, ಮಾನವ ಮಾನವ ಅಂತ ಹೇಳಿದ್ರೆ ಆತ ಒಟು ಒಟು ವೇಷದಲ್ಲಿದ್ದಾನೆ ಅಂತ ಅರ್ಥ. ಒಟ್ಟೇನಾಯ್ತೀಗ ಅಗ್ನಿರ್ಮಾನವಕ ಅತಿನೊಬ್ಬ ಹೇಳ್ದ, ಆ ಹುಡುಗ ಬೆಂಕಿ ಅವನು ಅಂತ ಹೇಳಿದ್ರು. ಅವನು ಬೆಂಕಿ ಹೇಗಾಗ್ತಾನೆ? ನಾವು ತಲೆ ಮೇಲೆ ಪಾತ್ರೆ ಇಟ್ಟರೆ ಬಣ್ಣ ಆಗತ್ತಾ? ಬೆಂಕಿ ಅಲ್ಲ, ಬಟ್ ಬೆಂಕಿ ಅಂತ ಕರೆದು ಬಿಟ್ಟಿದ್ದಾರೆ. ತೇಜಸ್ವಿ ಅಂತ ಅರ್ಥ, ಅರ್ಥ ಆಯ್ತಾ? ಅಗ್ನಿಯ ತೇಜಸ್ವಿ ಆರ್ಥದ. ಅತದ್ಭಾವೇ ಸಮಾನಾಧಿಕರಣ್ಯಂ ಸಾರೂಪ್ಯಂ ಗಮಯತಿ. ಯಾವಾಗ ಎರಡು ವಸ್ತುಗಳಲ್ಲಿ ನಾವು ಐಕ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಒಂದೊಂದು ಮೇಲೆ ಕೆಳಿದ್ದಾರೆ, ಅವು ಏನು ತಿಳ್ಕೋಬೇಕು ಅಂದರೆ ಸಾರೂಪ್ಯಂ ಗಮಯತಿ. ತತ್ವಮಸೇನು ಹಾಗೇನೆ, ನಚ ಸರ್ವಗತಸ್ಯ ಪ್ರತಿಬಿಂಬ ಅಸಂಭವ. ಪರಮಾತ್ಮ ಸರ್ವಗತನಾಗಿರೋದ್ರಿಂದ ಸನ್ನಿಧಿ ತಪ್ಪೋದಿಲ್ಲ, ಆದ್ದರಿಂದಾಗಿನೇ ಪ್ರತಿಬಿಂಬಕ್ಕೆ ನಾಶ ಇಲ್ಲ. ತದಧೀನ ಸಾರೂಪ್ಯಸ್ಯ ಪ್ರತಿಬಿಂಬತ್ವ ಇಂಪಾರ್ಟೆಂಟ್ ಇದು. ಯಾವಾಗಲೂ ಪ್ರತಿಬಿಂಬ ಶಬ್ದಕ್ಕೆ ಏನರ್ಥ ಅಂತ ಪ್ರಶ್ನೆ. ಕರ್ಣಿ ಮುಂದೆ ನಿಂಟ್ಕೊಂಡ, ತನ್ನ ಪ್ರತಿಬಿಂಬ ನೋಡಿಕೊಂಡ, ಆಗ ಒಂದು ಅರ್ಥ ಆಯ್ತು ಅವನಿಗೆ. ಏನರ್ಥ ಆಯಿತು? ಪ್ರತಿಬಿಂಬ ಬಿಂಬದ ಮೇಲೆ ಏನಾಗಿದೆ? ಅದು ಡಿಪೆಂಡ್ ಆಗಿದೆ. ಎಷ್ಟು ಡಿಪೆಂಡ್ ಆಗಿದೆ? ಪೂರ್ತಿ. ಪೂರ್ತಿ ಅಂದರೆ 100%. ಅಂತ ಎಕ್ಸಾಂಪಲ್ ಇನ್ನೊಂದ್ಕೊಂಡಕ್ಕೆ ಬರೋದೇ ಇಲ್ಲ. ಎಷ್ಟೇ ಒಬ್ಬ ರಾಜ ವೃತ್ತೆ ಇದ್ದಾನೆ, ರಾಜ ಇದ್ದಾನೆ ಅಂತ ತಿಳ್ಕೊಬೇಡ. ರಾಜ ಮೇಲೆ ಡಿಪೆಂಡೆಂಟೆ. ಅದು ಎಷ್ಟು ಡಿಪೆಂಡೆಂಟ್ ಅವನು? 100% ಅಲ್ಲ. ಈಗ ಸಿಟ್ಟು ಬಂದ್ರೆ ಹೋಗ್ತೀನಿ ಅಂತ ಹೋಗ್ಬಿಡೋದು ಬೇಕಾದ್ರೆ. ನಾಳಿಂದ ಕೆಲಸಕ್ಕೆ ಬರೋದಿಲ್ಲ ಅನ್ಬೋದು. ಎಷ್ಟು ದಿನ ಮಾಡೋದಿನ ನೀವು, ಅವರೇ ಜೋರು ಮಾಡೋದು ಜಾಸ್ತಿ, ನಾಳೆ ಬರೋದಿಲ್ಲ, ಏನು ಮಾಡಕ್ ಬರೋದಿಲ್ಲ, ಕಂಟ್ರೋಲ್ ಇಲ್ಲ. ಆಗ ನೋಡಿ ಸ್ಟ್ರೈಕ್ ಆಗ್ತಾ ಇದೆ, ಎಷ್ಟು ಕಷ್ಟಪಡ್ತಿದ್ದಾರೆ ಈಗ, ಗೊತ್ತಾಯ್ತಾ? ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದನ್ನ ಎಂಥ ಅದಿನ್ನೇ ಇದ್ರು ಕೂಡ ಯಾವ ಏನ್ ಮಾಡ್ಬೋದು, ನೀವು ಡಿಸ್ಮಿಸ್ ಮಾಡ್ತೀರ ಮಾಡಿ, ಅದು ದೇವ್ರ ಆಗಲಕ್ಕೆ ಬರೋದಿಲ್ಲ. ಬಿಂಬ ಪ್ರತಿಬಿಂಬಗಳು ಹೇಗೆ ಅಂತ ಕೇಳಿದ್ರೆ, ಎಷ್ಟು ಡಿಪೆಂಡೆಂಟ್ ಅದು, ಟೋಟಲಿ ಡಿಪೆಂಡೆಂಟ್. ಬಿಂಬ ಈ ಕಡೆ ಹೋದಾದ್ರೆ ಪ್ರತಿಬಿಂಬ ಏನಾಯ್ತು, ಹೋಯ್ತು ಅಂತಾನೆ ಅರ್ಥ. ಸೊ ಟೋಟಲಿ ಡಿಪೆಂಡೆಂಟ್ ಅಂತ ಹೇಳಬೇಕಾದ್ರೆ ಕೊಡಬೇಕಾದ ಒಂದೇ ಒಂದು ಎಕ್ಸಾಂಪಲ್ ಯಾವುದು ಅಂದರೆ ಬಿಂಬ ಪ್ರತಿಬಿಂಬ ಭಾವ. ಅದಕ್ಕೆ ದೇವರು ಬಿಂಬ, ನಾವು ಪ್ರತಿಬಿಂಬ ಅಂದ್ರೆ ಅರ್ಥ ಏನು ಅಂದರೆ ಪ್ರತಿಯೊಂದರಲ್ಲೂ ದೇವರ ಅಧೀನ. ನಾವು ತಂದೆ ಮಗ ಅಂತ ತಿಳ್ಕೊಬೇಡ, ಒಂದು ಹಂತದಲ್ಲಿ ಮಗ, ಆಮೇಲೆ ತಂದೆಗೆ ಮಗನ ಅಧೀನ ಆಗಿಬಿಡ್ತಾನೆ, ಆಮೇಲೆ ಉಲ್ಟಪಲ್ಟ ಆಗಿಬಿಡುತ್ತೆ. ಅರ್ಥ ಆಯ್ತಾ ಈಗ? ಆದರೆ ಇಲ್ಲಿ ಮಾತ್ರ ದೇವ ಯಾವ ಕಾಲಕ್ಕೂ ಏನಾಗೋದಿಲ್ಲ, ಕಾಲಾಪೇಕ್ಷೆಯ ಡಿಪೆಂಡೆನ್ಸ್ ಹೋಗೋದಿಲ್ಲ. ಆಮೇಲೆ ದೇಶಾಪೇಕ್ಷೆಯ ಇನ್ನೇನು ಮಾಡಿದೆ ಈಗ, ಬಾರ್ಡರ್ ದಾಟಿಬಿಟ್ಟ, ನೀವು ಹೋಗಿ ಎಸ್ಕೇಪ್ ಆಗ್ಬೇಕು, ಕೂತ್ಬಿಟ್ಟಿದ್ದಾರೆ ಅವ್ರು, ಹೋಗಿಲ್ಲ ಮಾರಿನಲ್ಲಿ, ಹಿಡಿದಕ್ಕಾಗೋದಿಲ್ಲ ಈಗ, ಯಾಕೆಂದ್ರೆ ಪರ್ಮಿಷನ್ ಬೇಕು, ಮತ್ತೆ ಅವ್ರು ಕಳಿಸ್ಬೇಕು. ದೇಶ ಎಸ್ಕೇಪ್ ಆದ ಡಿಪೆಂಡೆನ್ಸ್ ಹೋಯ್ತು, ಕಾಲ ಎಸ್ಕೇಪ್ ಆದ ಡಿಪೆಂಡೆನ್ಸ್ ಹೋಯ್ತು. ಆದರೆ ದೇವರಲ್ಲಿ ಬಿಂಬ ಪ್ರತಿಬಿಂಬ ಇಟ್ಟುಬಿಟ್ರೆ ಯಾವ ದೇಶದಲ್ಲಿ ಹೋದ್ರೂ ಬಿಂಬ ಪ್ರತಿಬಿಂಬ ಏನಾಗಿರಬೇಕು, ಬಿಂಬ ಸ್ವತಂತ್ರ, ಪ್ರತಿಬಿಂಬ ಅಸ್ವತಂತ್ರ, ಬಿಂಬದ ಮೇಲೆ ಡಿಪೆಂಡೆಂಟ್. ಯಾವ ಕಾಲದ ಇನ್ನು 20ನೇ ಶತಮಾನದಲ್ಲಿ ಹೀಗೆ, ಹಿಂದೆ ಒಂದಾನೊಂದು ಕಾಲಕ್ಕೆ ಉಲ್ಟಪಟ್ಟಿತ್ತು ಅಂತ ಹೇಳ್ತೀರಾ? ಇಲ್ಲ, ಯಾವಾಗಲೂ ಹಾಗೇನೆ. ಅದಕ್ಕೆ ಬಿಂಬ ಪ್ರತಿಬಿಂಬ ಭಾವ ಆಚಾರ್ಯರ ಒಳ್ಳೆ ವಿಶಿಷ್ಟವಾದ ಪದ. ಪದ ಅರ್ಥ ಮಾಡಿಕೊಂಡ್ರೆ ನೀನು ಆಡಿಸಿದಂತೆ ಆಡಿಸುವೆ, ನಾನು ಆಡುವೆ, ಮಾಡಿದಂತೆ ಮಾಡುವೆ, ಮಾಡಿ ಮಾಡಿಸುವ, ನುಡಿದು ನುಡಿಸುವ, ಇವೆಲ್ಲ ಅರ್ಥ ಆಗದಾಗ ಮೇಟ್ನಲ್ಲಿ ಮಾತು ಬರ್ಬೇಕಾದ್ರೆ ಏನಾಗಬೇಕು, ಮಾತಾಡಬೇಕು. ಅವನು ತಲಸ್ತಾನೆ ಮಾತಾಡಿದ ಗತಿಯನ್ನು ಓಡೋಗ್ಬಿಡ್ತಾರೆ, ದೇವ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅವ್ನು ಮಾತಾಡಿದ್ರೆ ಮಾತಾಡಿದ್ರೆ ಮಾತಾಡೋದಿಲ್ಲ ಅದು, ಜೀವನ ಬಾಯಿ ದೇವರು ಮಾತಾಡಿಸಿದ್ರೆ ಮಾತ್ರ ಮಾತಾಡೋದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರು ಸ್ವತಂತ್ರ, ನಾವು ಅಸ್ವತಂತ್ರರು ಅಂತ ಪೂರ್ತಿ ಅರ್ಥ ಆಗಬೇಕಾದ್ರೆ ಪದಗಳಿಗೆ ಸ್ವತಂತ್ರ ಅಸ್ವತಂತ್ರ. ಎಕ್ಸಾಂಪಲ್ಗೆ ಬಿಂಬ ಪ್ರತಿಬಿಂಬ, ಸ್ವತಂತ್ರ ಅಸ್ವತಂತ್ರ ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೋದ್ರೆ ಇದು ಥಿಯರಿ, ಅದು ಇದು ಎಕ್ಸಾಂಪಲ್. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಂಬ ಪ್ರತಿಬಿಂಬ ಭಾವ ತಿಳ್ಕೋಬೇಕು. ಟೀಕಾರ ಬರೀತಾರೆ ಈಗ. ಏನ ಪರಮಾತ್ಮ ದೇವರಿ ಜೀವರಿ ಪ್ರತಿಯೊಬ್ಬರಿಗೂ ಎರಡಾಗಿದ್ದಾರೆ, ಬಹಳ ಇಂಪಾರ್ಟೆಂಟ್ ಅದು. ಒಂದು ಡೈರೆಕ್ಟ್ ಪ್ರತಿಬಿಂಬನೂ ಆಗಿದ್ದಾನೆ ಪರಮಾತ್ಮ ಎಲ್ಲರಿಗೂ, ಮತ್ತು ಪರಂಪರೆಯ ಬಿಂಬನೂ ಆಗಿದ್ದಾನೆ. ಅರ್ಥ ಆಯ್ತಾ ಈಗ? ಪರಂಪರೆಯ ಬಿಂಬ ಅಂದ್ರೆ ಏನು? ಪರಮಾತ್ಮನೇ ಮೊದಲನೇ ಪ್ರತಿಬಿಂಬ ಯಾರು? ವಾಯುದೇವರು. ಅವರಿಗೆ ಪ್ರತಿಬಿಂಬ ಯಾರು? ಗರುಡಶೇಷ ರುದ್ರರು. ಅವರಿಗೆ ಇಂದ್ರಕಾಮರು. ಹೀಗೆ ಬರ್ತಾ 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 ನಮ್ಮವರಿಗೂ ಬಂದರೆ ಅವರ ಪರಂಪರೆಯ ಪ್ರತಿಬಿಂಬ ಇದು. ಆಮೇಲೆ ಡೈರೆಕ್ಟ್ ಪ್ರತಿಬಿಂಬ ಪರಮಾತ್ಮ ಎರಡೂ ಆಗಿದ್ದಾನೆ, ಇದು ದೇವರ ಮಹಿಮೆ. ಇದು ಎರಡೂ ಆಗಿದ್ದಾನೆ. ಆದರೆ ಬಿಂಬ ಪ್ರತಿಬಿಂಬ ಭಾವನೆ ಮುಂದೆ ಗೊತ್ತಾಗಬೇಕಾದ್ರೆ ಒಂದು ಕನ್ನಡಿ ಇದೆ ಈಗ, ಗೊತ್ತಾಯ್ತಾ? ಅದಕ್ಕೆ ಇನ್ನೊಂದು ಕನ್ನಡಿ ಎದುರಿಗಿಟ್ಟಿದ್ದಾರೆ, ಮತ್ತೊಂದು ಕನ್ನಡಿ ಎದುರಿಗಿಟ್ಟಿದ್ದಾರೆ. ಈ ಪ್ರತಿಬಿಂಬ ಸೀರಿಯಸ್ ಆಗಿ ಕಾಣ್ತಾ ಹೋಗುತ್ತೆ. ಆದರೆ ಒಂದು ಮಧ್ಯ ತೆಗೆದ್ರೆ ಇನ್ನೊಂದು ಪ್ರತಿಬಿಂಬ ಹೋಗ್ಬಿಡುತ್ತೆ ಲಿಂಕ್ ಇದ್ದಾಗ. ಅದು ಪರಂಪರೆಯ ಅದು ಡೈರೆಕ್ಟ್ ಎದುರಿಗಿದ್ದಾಗ ಸಾಕ್ಷಾತ್. ಅದು ಜೀವ ಸಾಕ್ಷಾತ್ ಪ್ರತಿಬಿಂಬನೂ ಹೌದು, ಟೋಟಲಿ ಡಿಪೆಂಡೆಂಟ್. ಪರಂಪರೆಯ ಪ್ರತಿಬಿಂಬ ಹೌದು, ಸೋತವರ ಅಧೀನ. ನಾವು ಸೋತವರ ಅಧೀನ, ಮೇಲಿನ ದೇವತೆಗಳು ಅವ್ರ ಮೇಲಿನ ದೇವತೆ ಅಧೀನ. ಅದು ಸರ್ಕಾರ ವ್ಯವಸ್ಥೆ ಇರೋರು ಕೂಡ ಹಾಗೇನೆ, ಮೇಲಿನವರು ಅಧೀನವಾಗಿ ಕೆಳಗಿನ ಇರಲೇಬೇಕು, ಆ ನಿಯಮ ಅದು. ಆ ದೃಷ್ಟಿಯಲ್ಲಿ ಒಂದು ಆ ರೀತಿ ಆಯ್ತು. ಇನ್ನೊಂದೇನು? ಒಂದೇ ಸ್ವರೂಪ ದೇಹ ಇಜ್ಕೊಟ್ಟು ಜೀವನೇ. ಹೌದು, ದೇವರು ದೇವರಿರುವ ದೇಹಕ್ಕೂ ಹೇಗೆ ಅಭೇದನೋ, ಜೀವನಿಗೂ ಸ್ವರೂಪ ದೇಹಕ್ಕೆ ಏನು ಹೇಳಬೇಕು? ಅಭೇದನೇ ಹೇಳಬೇಕು, ಸವಿಶೇಷ ಅಭೇದ ಅಂತ ಹೇಳಿದ್ದೇವೆ. ಗೊತ್ತಾಯ್ತಾ? ಹಿಂದೆ ಬಂದಿದೆ. ತದಧೀನ ಸಾರೂಪ್ಯಸ್ಯ ಪ್ರತಿಬಿಂಬತ್ವ, ಈ ಪದ ನೆನಪಿಟ್ಕೊಂಡಿರ್ಬೇಕು. ಪ್ರತಿಬಿಂಬಕ್ಕೆ ಏನರ್ಥ ಅಂದರೆ ತದಧೀನ ಸಾರೂಪ್ಯ, ಅದಕ್ಕೆ ಅಧೀನವಾಗಿದೆ ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಆಗಿದೆ ಅಂದರೆ ಸಿಮಿಲರ್ ಆಗಿದೆ. ಇವತ್ತು ಘಟದ ಪ್ರತಿಬಿಂಬ ಹೇಗೆ ಬಿಡುತ್ತೆ? ಘಟ ಇದ್ದ ಹಾಗೆ ಇರುತ್ತೆ. ಆಮೇಲೆ ಪಟದ ಪ್ರತಿಬಿಂಬ ಹೇಗೆ ಬಿಡುತ್ತೆ? ಪ್ರತಿ ಅದರಿಂದನೇ ಯಾವುದೇ ಒಬ್ಬ ಪ್ರತಿಬಿಂಬ ಬಿಂಬಕ್ಕೆ ಅಧೀನವಾಗಿ ಪ್ರತಿಬಿಂಬದಂತೆ ಬಿಂಬ ಇರೋದಿಲ್ಲ, ಬಿಂಬದಂತೆ ಪ್ರತಿಬಿಂಬ ಇರುತ್ತೆ. ಸೊ ಯಾವುದ್ರ ಇದರ ಸಾದೃಶ್ಯ ಯಾವ್ದ ಅಧೀನ? ಬಿಂಬದ ಅಧೀನ. ಇದರ ಆಕ್ಟಿವಿಟೀಸ್ ಪ್ರತಿಯೊಂದು ಕೂಡ ಅಷ್ಟೇ. ಕರಡು ಮೇಲೆ ನಿಂತ್ಕೊಂಡಿದ್ದಾನೆ, ಪ್ರತಿಬಿಂಬ ಕೈ ಎತ್ತಬೇಕು, ಎತ್ತು ಅಂತ ಏನು ಮಾಡಿದ್ರೆ ಎತ್ತದಿಲ್ಲ, ಬಿಂಬ ಎತ್ತಿದ ತಕ್ಷಣ ಎತ್ತಿಬಿಡುತ್ತೆ. ಹೌದಾನೆ? ಕೈ ಇಳಿಸು ಅಂತಾನೆ, ಏನು ಮಾಡಿ ಇಳಿಸಕ್ಕೆ ಬರೋದಿಲ್ಲ, ಕೈ ಅಂತಷ್ಟ ಬಂದ್ಬಿಡುತ್ತೆ. ಅದು ದೇವರು ಆ ರೀತಿ ನಮಗೆ ಮಾಡ್ತಿದ್ದಾನೆ. ಅದರಿಂದಾಗಿನೇ ತೇನವಿನ ಋಣಮಪಿನ ಚಲ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಂಥ ಒಂದು ಸಿದ್ಧಾಂತ ಯಾರ್ಯಾರು ಹೇಳಿರಲಿಲ್ಲ. ಅರ್ಥ ಆಯ್ತಾ? ನೈಯಾಯಕರು ದೇವರನ್ನು ಒಪ್ತಾರೆ, ದೇವರನ್ನು ಸ್ವಾಮಿ ಅಂತಾನು ಒಪ್ತಾರೆ. ಆ ಇಂಥ ಸ್ವಾಮಿತ್ವ ಒಪ್ಪೋದಿಲ್ಲ ಅವರು. ಗೊತ್ತಾಯ್ತಾ? ಇಂಥ ಸ್ವಾಮಿ ಸುಮ್ಮನೆ ಸೀನಿಯರ್ ಮೋಸ್ಟ್ ಇದ್ದಾನೆ, ಮನೆ ಹಿರಿಯ ಯಜಮಾನ ಇದ್ದಾಗ ಲೆಕ್ಕ. ಮಾತು ಕೇಳಬೇಕು, ಕೇಳದೆ ಹೋದ್ರೆ ಹಣೆ ಬರ, ಅವೇನು ಮಾಡೋಕ್ಕಾಗೋದಿಲ್ಲ ಅಷ್ಟೇ. ಇಲ್ಲಿ ಹಾಗಲ್ಲ, ಮಾಡಲೇಬೇಕು. ಅದನ್ನೇ ಕೃಷ್ಣ ಹೇಳಿದ್ದು, ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿ, ನಿಮಿತ್ತ ಅಷ್ಟೇ ಹೊರತು ಇದು ನಮ್ಮ ಸಾಧನೆಗೆ ಹಿಂದೆ ಹೇಳಿ ಆಗಿದೆ. ಎಷ್ಟೋ ಸರ್ತಾ ಕ್ಲಬ್ ಮಾಡಬಾರ್ದು ಈಗ, ಅದಕ್ಕೆ ಇದಕ್ಕೆ ಅರ್ಥ. ದೃಷ್ಟಾಂತದಲ್ಲಿ ಏನು ಬಂದಿದೆ, ಪರಮಾತ್ಮ ಬಿಂಬ ನಾ ಪ್ರತಿಬಿಂಬ, ಆ ವಿಷಯ ಬಂತೀಗ. ಬಟ್ ಇನ್ನು ಮುಂದೆಲ್ಲ ಗೀತೆ ಇರೋದು ಅದೇ ಥರ ಹೇಳ್ತಿರೋದು. ಈಗ ಎಷ್ಟು ಹೇಳಿದ ಕೃಷ್ಣ ಬಿಡ್ತಾನ, ನಾವು ಅರ್ಜುನ ಪ್ರಶ್ನೆ ಕೇಳ್ದೆ ಇರ್ತಾನೆ. ಈಗ ಅರ್ಜುನ ಪ್ರಶ್ನೆ ಕೇಳೇ ಕೇಳ್ತಾರೆ, ಕೃಷ್ಣ ಉತ್ತರ ಕೊಡ್ತಾರೆ. ಅವ ಪ್ರತಿಬಿಂಬ ಆದ್ರೂ ಜೀವನ ಏನು ರೋಲ್ ಇದೆ ಎಂಬುದನ್ನು ಹೇಳ್ತಾರೆ. ಹಾಂ, ಯಾವ ಜಾತಿ ಇರುತ್ತ, ಜಾತಿ ಅಂದ್ರೆ ಏನು ಜಾತಿ? ಅರೆ ಲಿಂಗದೇ, ಲಿಂಗದೇ ಇಲ್ಲೋ ಅವ್ರಿಗೆ ಅನಾದಿ ಕಾಲದಿಂದ ಲಿಂಗದೇ ಜೀವ ಎಲ್ಲಿದ್ದಾನೆ? ಅರ್ಥ ಆಯ್ತಾ? ಸಂಸಾರದಲ್ಲಿ ಸೃಜಾವಸ್ಥೆಗೆ ಬಂದಿಲ್ಲ, ಅಸೃಜ ಸ್ಥಿತಿಯಲ್ಲಿ ಅವನಿಗೆ ಅವನ ಲಿಂಗದೇಹ ಮೇಲಿದೆ ಅಷ್ಟೇ, ಇನ್ನೇನಿಲ್ಲ. ಮುಕ್ತಿಯಲ್ಲಿ ಸ್ವರೂಪ ದೇಹ ಮಾತ್ರ ಇದೆ. ಸೃಷ್ಟಿ ಬರ್ತಿರ್ಲಿಕ್ಕೆ ಫಸ್ಟ್ ದೇಹ ಯಾವ್ದು ಬರುತ್ತೆ? ಅನಿರುದ್ಧ ದೇಹ ಬರುತ್ತೆ, ಆಮೇಲೆ ಈ ಸೂರ್ಯದೇಹ. ಹೀಗೆ ಈ ಕ್ರಮದಲ್ಲಿ ಬರುತ್ತೆ. ತನುಚ ಚತುಷ್ಟಯದಲ್ಲಿ ಅಂತ ಹೇಳಿದ್ರೆ ನಾಲ್ಕು ದೇಹಗಳಿರೋದು ಒಟ್ಟು. ಸ್ವರೂಪ ದೇಹ ಮಾತ್ರ ಏನದು? ನಿತ್ಯವಾದ ದೇಹ. ಸ್ವರೂಪ ದೇಹ ಎರಡು ಒಂದೇನೆ. ಅದೇ ಹೇಳಿದ್ನಲ್ಲ, ಲಿಂಗದೇಹ ಇದ್ದವರು ಇರಲಿಕ್ಕೆ ಆಗೋದಿಲ್ಲ. ಜೀವ ಲಿಂಗದೇಹ ಇದ್ದೇ ಇರ್ತಾನೆ. ಅಲ್ಲಿ ಸ್ವರೂಪ ದೇಹ, ಲಿಂಗದೇಹ ಹೋಗಿ ಸ್ವರೂಪ ದೇಹ ಬರೋದಕ್ಕೆ ಮುಕ್ತಿ ಅಂತ ಕರೆಯೋದು ಅಷ್ಟೇ. ಲಿಂಗಭಂಗ ಅಂತ ಅದಕ್ಕೆ ಹೆಸರು. ಲಿಂಗದೇಹ ಭಂಗ ಆಗೋದೆ ಸ್ವರೂಪಕ್ಕೆ ಮುಕ್ತಿ. ಹೇಳಿಲ್ಲ, ಈಗ ಒಂದು ಭತ್ತದ ಕಾಳಿದೆ, ಬೆಳೀತಾ 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 ಹೋಗುತ್ತೆ. ಹಾಕಿದಾಗೆಲ್ಲ ಒಂದು ಎಷ್ಟಾಗುತ್ತೆ? ನೂರು ಆಗುತ್ತೆ, ಸಾವಿರ ಆಗುತ್ತೆ. ಹೋಯ್ತು, ಸೀರಿಯಸ್ ಬೆಳೀತಾ ಹೋಗುತ್ತೆ, ಅದು ಬೆಳೆ ನಿಲ್ಸೋಕ್ಕಾಗೋದೇ ಇಲ್ಲ. ಬಟ್ ಯಾವಾಗ ಅದ್ರ ಮೇಲೆ ಹೊಟ್ಟು ತೆಗೆದು ಬಿಡ್ತಾನೆ, ಏನಾಯ್ತು ಅಲ್ಲಿಗೆ? ಮೂದ ಮತ್ತೆ ಏನು ಮಾಡಿದ್ರೆ ಬೆಳೆಯೋದೇ. ಆ ಹೊಟ್ಟಿದ್ದಾಗ ಹೇಗಿದೆ ಲಿಂಗದೇಹ ಇದೆ. ಸೊ ಅದಿರೋವರೆಗೂ ಜೀವನಿಗೆ ಏನಿದೆ? ಹುಟ್ಟು ಸಾವುಗಳ ಬಂಧನ ಇದೆ. ಅದಿರೋವರೆಗೂ ಹುಟ್ಟು ಸಾವುಗಳ ಬಂಧನ. ಯಾವಾಗ ಲಿಂಗದೇಹ ಹೋಯ್ತು ಅಲ್ಲಿಗೆ ಏನಾಯ್ತು? ಅಕ್ಕಿ ಹೇಗಿರುತ್ತೆ? ಬೆಳ್ಳಗಿರುತ್ತೆ. ಜೀವನ ಸ್ವರೂಪ ಹೇಗಿದೆ? ಶುದ್ಧವಾದ ರೂಪ. ಇದರಿಂದಾಗಿ ಅವನಿಗೇನಾಗಿದೆ ಅಂದ್ರೆ ಹುಟ್ಟು ಸಾವುಗಳ ಬಂಧನ ಬರ್ತಾ ಇದೆ, ಅದು ಹೋಗ್ಬೇಕು. ಅವಾಗ ಏನ್ ಮಾಡ್ಬೇಕು? ಈಗ ಆ ಭತ್ತಕ್ಕೆ ತಾನೇ ತೆಕ್ಕೊಳ್ಳೋ ಶಕ್ತಿ ಇದೆ ಮೇಲಿನ ಇಲ್ಲ, ಇನ್ನೊಬ್ರು ತೆಗಿಬೇಕದನ್ನ. ಇನ್ನೊಬ್ರು ಸುಮ್ಮನೆ ತೆಗೆಯೋದಿಲ್ಲ, ಈ ಭತ್ತ ತಗೊಂಡು ಬರೋದಿಲ್ಲ. ಅದು ಏನಾಗ್ಬೇಕದು? ಚೆನ್ನಾಗಿ ಒಣಗ್ಬೇಕದು, ಚೆನ್ನಾಗಿ ಒಣಗ್ಬೇಕಾದ್ರೆ ಬಿಸಿಲು ಕಾಯ್ಬೇಕು, ಚೆನ್ನಾಗಿ ಬಿಸಿಲು ಬಿಡ್ಬೇಕು. ಬಿಸಿಲು ಅಂದ್ರೆ ತಾಪ. ಪರಮಾತ್ಮ ಸಂಸಾರ ತಾಪ ಕೊಟ್ಟು ಕೊಟ್ಟು ಏನ್ ಮಾಡ್ತಾನೆ? ಚೆನ್ನ ಬಿಡಿ ಸಾಕಪ್ಪ ಅನಿಸ್ಬಿಡ್ತಾನಲ್ಲ, ಬಿಡುಗಡೆ ಆಗ್ಬಿಡುತ್ತ. ಕೊಬ್ಬರಿ ಗಿಟ್ಟಕ್ಕೆ ಬರುತ್ತಲ್ಲ, ಹಾಗೆ ಕೊಬ್ಬರಿ ಹೊಡೆದಾಗ ಬಿಡಿಸಕ್ಕೆ ಬರೋದಿಲ್ಲ, ಗಿಟ್ಟಕ್ಕಾದಾಗ ಹೊಡೆದಾಗ ಹಾಗೆ ಸಿಕ್ಕಿಬಿಡುತ್ತೆ. ಜೀವನ ಸ್ವರೂಪ ಹಾಗೆ ಹೊರಗೆ ಬರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಸಾಧನೆ ಅಂತ ಹೆಸರು. ಅದು ಎಷ್ಟು ದಿವಸ ಆಗಿರ್ಬೇಕು? ಅದಕ್ಕೆ ಅವನಿಗೆ ತೆಕ್ಕೊಳಕ್ ಬರೋದಿಲ್ಲ, ಅಸ್ವತಂತ್ರ ಜೀವನಿಗೆ ಸ್ವತಂತ್ರ. ಪರಮಾತ್ಮ ಸುಮ್ಮನೆ ತೆಗೆಯೋದಿಲ್ಲ, ಪಕ್ವ ಆಗಬೇಕದು. ಪಕ್ವ ತಾನು ಮಾಡಿಸ್ತಾನೆ. ಆ ಭತ್ತಕ್ಕೆ ಎಲ್ಲಿ ಹಾಕ್ಬೇಕು ಏನಂತ ಅವನಿಗೆ ಗೊತ್ತು. ಬೆಳೆಸೋನಿಗೆ ಯಾವುದನ್ನ ಕಾಳು ಬೆಳೆಸ್ಬೇಕು, ಯಾವುದನ್ನ ಅಕ್ಕಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆ ಬೀಜದ ಭತ್ತ ಅಂತಾನೆ ಬೇರೆ ಇರುತ್ತೆ. ಪ್ರತಿಯೊಂದಕ್ಕೂ ಬೀಜದ ಕಾಳು ಅಂದ್ರೆ ಏನು? ಅದು ವೇಸ್ಟ್ ಆಗದೆ ಸರಿಯಾಗಿ ಬೆಳೆಯುತ್ತೆ. ಕೆಲವು ಕಾಳುಗಳು ಉಪಯೋಗಿಸ್ಬಿಡ್ತಾನೆ, ಎಲ್ಲ ಬಿದ್ದುಬಿಟ್ರೆ ಮತ್ತೆ ಊಟ ತಿಂದ ಕೆಲ್ದಾಗುತ್ತೆ. ಅದರಿಂದ ಎರಡು ಭಾಗ ಮಾಡ್ತಾನೆ, ಅದೇ ಸುಜ್ಜ ಅಸೃಜ್ಜ. ಅದನ್ನು ಬೆಳೆಸ್ತಾ ಹೋಗ್ತಾರೆ, ಹಾಗೆ ಇಟ್ಟಿರ್ತಾನೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ದೇವತಾನ ಸೃಷ್ಟಿ ಆಗಿರುತ್ತೆ ಅಂತ ನಮ್ಮ ಸೃಷ್ಟಿ ಮುಂದಿಟ್ಟದನ್ನು ಅದಕ್ಕೆ ತೋರಿಸೋಕ್ಕೋಸ್ಕರ ಹೀಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ತಾನು ಇಟ್ಟಿರೋದ್ರಿಂದ ಸಮಸ್ಯೆನೇ ಇದೆ. ಏನ ಹೌದು ಹೌದು, ಅದಿಲ್ಲದೆ ಹೋದ್ರೆ ಏನಾಗುತ್ತೆ ನಿಮಗೆ? ಸಿಂಪಲ್ ಅರ್ಥ ಆಗುತ್ತೆ. ಈ ಭತ್ತ ಗಿತ್ತ ಬೆಳಿಬೇಕಾದ್ರೆ ಒಟ್ಟಿಗೆ ಬಿತ್ಬಿಡದೆ ಎಲ್ಲ ಕಡೆ ಫಸ್ಟ್ ಏನ್ ಮಾಡ್ತಾರೆ? ಶಾರ್ಟ್ ಇದ್ರಲ್ಲಿ ಏನ್ ಮಾಡ್ತಾರೆ? ಅದನ್ನ ಚೆನ್ನ ಮಡಿ ಮಾಡಿಬಿಟ್ಟು ಎಲ್ಲ ಬೆಳೆಸ್ತಾರೆ, ಆಮೇಲೆ ಕಿತ್ತೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಸ್ಟೇಜಲ್ಲಿ ಏನಾಗುತ್ತದ? ಒಂದು ರೂಪ ಬರುತ್ತೆ. ಇದು ಅದೇ ಅನಿರುದ್ಧ ದೇಹ ಅಂತ ಹಾಕಿ ಫಸ್ಟ್ ಸ್ಟೆಪ್ ಅದು. ಅದರಿಂದ ಮುಂದೆ ಮಡಿಕೆ ಬರಕ್ಕೆ ಶುರು ಆಗುತ್ತೆ, ಮೊದಲಿಲ್ಲ ಬೆಳಿಲಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದು ಸೆಕೆಂಡ್. ಅದು ಥರ್ಡ್ ಇದು. ಹಾ, ಸ್ವರೂಪ ದೇಹ ಇದ್ದೇ ಇದೆ. ಅದು ಲಿಂಗದೇಹ ಫಸ್ಟ್ ಬೆಳೆಯೋದು ಫೋರ್ತ್ ಬೇಗ. ನಾಲ್ಕು ಜಾಗ ಪ್ರತಿಯೊಂದು ಬೆಳವಣಿಗೆಯಲ್ಲಿ ಹೆಂಗೆ ಕಾಣ್ತೇವೆ, ಸಮಸ್ಯೆನೇ ಇಲ್ಲ. ಈಗ ಇನ್ನೂ ತಗೊಳ್ಳಿ, ಈ ಪ್ರಾಣಿಗಳು ಮೊಟ್ಟೆಯಿಂದ ಹುಟ್ಟೋ ಪ್ರಾಣಿಗಳಿಗೆ ಮೊಟ್ಟೆಯಲ್ಲಿ ಹುಟ್ಟುತ್ತದೆ ಫಸ್ಟು ಗರ್ಭ, ಮೊಟ್ಟೆ ಹೊಡ್ಕೊಂಡು ಹೊರಗೆ ಬರೋದು. ಅದು ಅನೇಕ ಸ್ಟೇಜ್ಗಳಿದೆ. ಅಷ್ಟು ಅನಿರುದ್ಧ ದೇಹ ಆ ರೀತಿ ಮಧ್ಯೆ ಮಾಡಿ ಅದು ಬರೋವರೆಗೂ ಏನು ಬರೋದಿಲ್ಲ, ಅಲ್ಲ ಸ್ಥೂಲ ಸೃಷ್ಟಿಗೆ ಇನ್ವಾಲ್ವ್ ಆಗಲಿಕ್ಕೆ ಬರೋದಿಲ್ಲ ಅವನಿಗೆ. ಆ ನಂಬರ್ ಕೊಟ್ಟಮೇಲೆ ಒಳಗೆ ಹಾಕ್ತಾರಲ್ಲ ಆ ಟೈಮ್ ನಂಬರ್ ಕೊಟ್ಟು ಹೇಗೆ ಒಳಗೆ ಹಾಕ್ಬೇಕು? ಸುಮ್ಮನೆ ಒಳಗೆ ಹಾಕ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಸಪ್ರೇಟ್ ರಿಜಿಸ್ಟರ್ ತೆಗೆದು ನಂಬರ್ ಕೊಟ್ಟು ಒಳಗೆ ಹಾಕ. ಅದು ಅನಿರುದ್ಧ ದೇಹದ ಫಂಕ್ಷನ್. ಅನಿರುದ್ಧ ರೂಪಿ ಪರಮಾತ್ಮ ಕೊಡ್ತಾನಾದ್ರಿಂದ ಅನಿರುದ್ಧ ದೇಹ ಅಂತಿದ್ದಾರೆ. ಅದಕ್ಕೆ ಅನಿರುದ್ಧ ದೇಹ, ಅನಿರುದ್ಧ ರೂಪಿ ಪರಮಾತ್ಮ ಕೊಟ್ಟ ದೇಹ ತಾತ್ಪರ್ಯದಲ್ಲಿ ಬಂದಿದೆ, ಮುಂದೆ ಬರುತ್ತೆ. ಮತ್ತೆ ತದಧೀನ ಸಾರೂಪ್ಯಸ್ಯ ಪ್ರತಿಬಿಂಬತ್ವ, ಸಾರೂಪ್ಯ ಇರಬೇಕು, ಆಧೀನ ಇರಬೇಕು, ಅದಕ್ಕೆ ಪ್ರತಿಬಿಂಬ ಅಂತ ಕರೀತಾರೆ. ದದಿದ ಮುಕ್ತಂ ಸ್ವರೂಪತ್ವಾದಿತಿ, ಇಷ್ಟೆಲ್ಲ ಹೇಳೋದಕ್ಕೆ ಆಚಾರ್ಯರು ಒಂದು ಪದ ಉಪಯೋಗಿಸಿದ್ದಾರೆ, ಸ್ವರೂಪತ್ವ. ಇಷ್ಟೆಲ್ಲ ಟೀಕಾರರು ಬರದ ನಮ್ಗೆ ಅರ್ಥ ಆಯ್ತು. ಅದಕ್ಕೆ ಅವರನ್ನ ಟೀಕಾಕರಾಯರು, ಟೀಕಾಕೃತ್ವಾದರು ಅಂತ ಕರೆಯೋದು. ಅದಕ್ಕೆ ಇಷ್ಟು ಸ್ಪಷ್ಟವಾಗಿ ಇರತಕ್ಕಂಥ ಟೀಕಾ ಟೀಕಾರಾಯರು ಒಬ್ಬರದೇ. ಏತತ್ ಪರಿಹಾರಾಯ ಭಾಷ್ಯಂ ನಹಿ ಉಪಾಧಿ ಬಿಂಬ ಸನ್ನಿಧಿ ನಾಶೇ ಪ್ರತಿಬಿಂಬ ನಾಶಃ ಸಚಿಚ ಪ್ರದರ್ಶಕೆ ಸ್ವಯಮೇ ಮಾತ್ರ ಪ್ರದರ್ಶಕ ಚಿತ್ವಾತ್ ನಿತ್ಯಶ್ಚ ಉಪಾಧಿ ಕಶ್ಚಿದಸ್ತಿ. ಇದಿಷ್ಟು ಭಾಷ್ಯ. ನಹಿ ಉಪಾಧಿ ಬಿಂಬಸನ್ನಿಧಿ ಅನಾಶೆ, ನಹಿ ಉಪಾಧಿ ಬಿಂಬಸನ್ನಿಧಿ ಅನಾಶೆ ಪ್ರತಿಬಿಂಬನಾಶ. ಉಪಾಧಿ ಅನಾಶೆ, ಬಿಂಬಸನ್ನಿಧಿ ಅನಾಶೆ. ಉಪಾಧಿನೂ ಹೋಗಲಿಲ್ಲ. ಯಾವುದು ಉಪಾಧಿ? ಕನ್ನಡಿ. ಇಲ್ಯಾವುದು? ದೇಹ. ಇನ್ನೊಂದು ಸನ್ನಿಧಿ, ಕಾಂಟ್ಯಾಕ್ಟ್, ಅದೂ ಹೋಗಲಿಲ್ಲ. ಅಂದಮೇಲೆ ಪ್ರತಿಬಿಂಬನಾಶ ಹೇಗಾಗತ್ತೆ? ಪ್ರತಿಬಿಂಬನಾದ ಜೀವನಾಶ ಆಗೋದಿಲ್ಲ. ಸಚಿಚ ಪ್ರದರ್ಶಕೆ, ಪ್ರದರ್ಶಕ ಅಂದರೆ ಯಾವುದು? ತೋರಿಸೋ ವ್ಯಕ್ತಿ. ಬಿಂಬ ಇರಬೇಕಾದ್ರೆ ಪ್ರತಿಬಿಂಬ ಬರಲೇಬೇಕು. ಸ್ವಯಮೇ ಮಾತ್ರ ಪ್ರದರ್ಶಕ, ಆವಾಗ ಜೀವನಿಗೆ ಹಾಗಿದ್ದರೆ ಈ ದೇಹ ಉಪಾಧಿ ಅಲ್ಲ ಅಂದರೆ ನೀವೀಗ ಇನ್ನೊಂದು ಪ್ರಶ್ನೆ ಬಂತೀಗ. ಈ ದೇಹ ಉಪಾಧಿ ಅಂತ ಹೇಳಿದರೆ ದೇಹ ಹೋಗುತ್ತಲ್ಲ ಅಂದರೆ ಈ ದೇಹ ಉಪಾಧಿ ಅಲ್ಲ. ಯಾವ ದೇಹ ಉಪಾಧಿ? ಸ್ವರೂಪ ದೇಹ ಉಪಾಧಿ. ಅದಕ್ಕೆ ಸ್ವಯಮೇ ಮಾತ್ರ ಪ್ರದರ್ಶಕ, ಸ್ವಯಂ ಅಂದರೆ ಸ್ವರೂಪ ದೇಹ. ಚಿತ್ವಾತ್ ಪರಮಾತ್ಮ ಬಿಂಬ ಆತ ಚೇತನ. ಸ್ವರೂಪ ದೇಹ ಏನದು? ಅದು ಚೇತನ. ಸ್ವರೂಪ ದೇಹಕ್ಕೂ ಜೀವನಿಗೂ ಭೇದ ಇಲ್ಲ, ಅದರಿಂದಾಗಿ ಅದು ಚೇತನ. ನಿತ್ಯಶ್ಚ ಉಪಾಧಿ ಕಶ್ಚಿದಸ್ತಿ. ಆದ್ದರಿಂದ ನಿತ್ಯ ಉಪಾಧಿ ಇದೆ ಅಂತಾಯಿತು. ಉಪಾಧಿ ಅನಿತ್ಯವಾಗಿದ್ದರೆ ಪ್ರತಿಬಿಂಬ ಹೋಗ್ತಿತ್ತು. ಉಪಾಧಿ ನಿತ್ಯವಾಗಿರೋದ್ರಿಂದ ಪ್ರತಿಬಿಂಬ ಹೋಗೋದಿಲ್ಲ. ಹೀಗೆ ಅದಕ್ಕೆ ಸ್ಪಷ್ಟೀಕರಣ, ಅದನ್ನು ಟೀಕಾರ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೊಂದು ಇದನ್ನು ಕೊಡ್ತಾರೆ ಆಚಾರ್ಯರು, ವಿಷ್ಣು ಪುರಾಣದ ವಾಕ್ಯ ಕೋಟ್ ಮಾಡ್ತಾರೆ. ಪ್ರತಿಪತ್ತೌ ವಿಮೋಕ್ಷಸ್ಯ ನಿತ್ಯೋಪಾಧ್ಯಾ ಸ್ವರೂಪಯ ಚಿದ್ರೂಪಯ ಯುತೋ ಜೀವ ಕೇಶವ ಪ್ರತಿಬಿಂಬಕ ಇತಿ ಭಗವದ್ವಚನ. ಎಷ್ಟಿದೆ ನೋಡಿ, ಒಂದು ಕಡೆಗೆ ಪ್ರತಿಪತ್ತೌ ವಿಮೋಕ್ಷಸ್ಯ ನಿತ್ಯೋಪಾಧ್ಯಾ ಸ್ವರೂಪಯ ಚಿದ್ರೂಪಯ ಯುತಃ ಜೀವ ಕೇಶವ ಪ್ರತಿಬಿಂಬಕ. ವಿಮೋಕ್ಷಸ್ಯ ಪ್ರತಿಪತ್ತೌ, ಅದಕ್ಕೆಲ್ಲ ಟೀಕಾರರೇ ಅರ್ಥ ಹೇಳುತ್ತಾರೆ. ಪ್ರತಿಪತ್ತೌ ಪ್ರಾಪ್ತೌ ಸತ್ಯಾಂ, ವಿಮೋಕ್ಷಸ್ಯ ಪ್ರಾಪ್ತೌ ಸತ್ಯಾಂ. ಮುಂದೆ ಮೋಕ್ಷ ಹೊಂದಬೇಕಾದ್ರೆ ನಿತ್ಯೋಪಾಧಿ ಇಲ್ಲ, ಇದೆಯಲ್ಲ ಸ್ವರೂಪದ ಉಪಾಧಿ, ಅದು ಅದು ಚಿದ್ರೂಪವಾದದ್ದು. ಸ್ವರೂಪ ದೇಹ ಎಂಬುದು ಚಿದ್ರೂಪ, ಜ್ಞಾನರೂಪ ಅದು. ಚಿತ್ತ ಅಂದರೆ ಜ್ಞಾನ, ಜ್ಞಾನರೂಪವಾದದ್ದು. ಜೀವ ಆ ರೀತಿ ಇರೋದ್ರಿಂದ ಕೇಶವನೇ ಪ್ರತಿಬಿಂಬನಾಗಿದ್ದಾನೆ. ಕೇಶವ ನಾರಾಯಣ, ನಾರಾಯಣನ ಪ್ರತಿಬಿಂಬವಾಗಿ ಜೀವ ಇದ್ದ. ಪ್ರತಿಬಿಂಬ ಅಂತ ಹೇಳಿ, ಪ್ರತಿಬಿಂಬಕ ಅಂತ ಹೇಳಿದರು. ಪ್ರತಿಬಿಂಬಕ ಅಂದ್ರೇನು? ಇನ್ನೊಂದು ದೇವರು ಅಷ್ಟು ದೊಡ್ಡವನಿದ್ದಾನೆ ಬಿಂಬ, ಜೀವ ಇಷ್ಟೇ ಎಷ್ಟಿದ್ದಾನೆ. ಸೊ ಬಿಂಬಕ್ಕೆ ಸಾದೃಶ್ಯ ಅಂದಮೇಲೆ ಅದೇ ಒಂದು ಸರ್ವತ್ರ ವ್ಯಾಪ್ತಿ ಇರಬೇಕಾಗಿತ್ತಲ್ಲ ಅಂದರೆ ಪ್ರತಿಬಿಂಬಕ. ಇವತ್ತೊಂದು ಮಾತಿದೆ, ದೊಡ್ಡ ಇದಿದೆ ಇಷ್ಟೇ ಎಷ್ಟು ಫೋಟೋ, ಆನೆ ದೊಡ್ಡದಿದೆ ಫೋಟೋ ಇಷ್ಟೇ ಎಷ್ಟಿದೆ, ಗೊತ್ತಾಯ್ತಾ? ಫೋಟೋ ಎಷ್ಟಿದೆ, ಫೋಟೋ ಆ ಸೈಜ್ ಬಂದ್ರೆ ಗತಿ ಏನಾಗಬೇಕು? ಲೈಫ್ ಆ ರೀತಿ ಹಾಕ್ಕೊಳ್ಳೋದಿಲ್ಲ, ಇಟ್ಕೊಳ್ಳೋದಿಲ್ಲ. ಅದೇ ರೀತಿ ಕನ್ನಡಿಯೊಳಗೆ, ಕನ್ನಡಿಯೊಳಗೆ ಆನೆ ಕನ್ನಡಿಯೊಳಗೆ ಕಾಣಿಸುತ್ತೆ, ಆನೆ ಕನ್ನಡಿಯೊಳಗೆ ಕನ್ನಡ ಇಷ್ಟೇ ಎಷ್ಟಿದೆ ಕನ್ನಡಿಯೊಳಗೆ ಕಾಣಿಸುತ್ತೆ. ಅದು ಪ್ರತಿಬಿಂಬ ಅಂದರೆ ಈಕ್ವಲ್ ಸೈಜ್ ಅಲ್ಲ. ಪ್ರತಿಬಿಂಬ ಕಹ, ಕಹ ಅಂದ್ರೆ ಏನು? ಚಿಕ್ಕ ಪ್ರತಿಬಿಂಬ ಅಂತ. ಬಾಲ ಬಾಲಕ ಕಾಂಬದಕ್ಕೆ ಏನಂತ ಕರೀತಾರೆ? ಕುತ್ಸನೆ. ಕುತ್ಸ ಚಿಕ್ಕದು ಅಂತ ಹೇಳೋದಕ್ಕೋಸ್ಕರವಾಗಿ ಕಾ ಅಂತ ಸೇರಿಸ್ತಾರೆ. ಬಾಲ ಅಂದರೆ ಚಿಕ್ಕವನು, ಬಾಲಕ ಅಂದ್ರೆ ಇನ್ನೂ ಚಿಕ್ಕವನು. ಅರ್ಥ ಆಯ್ತಾ? ಆದಷ್ಟು ಪ್ರತಿಬಿಂಬ ಕಹ ಅಂತ ಹೇಳಿ. ಇದು ಇನ್ನೊಂದು ಪ್ರಶ್ನೆ ಉಳ್ಕೊತಾ ಇತ್ತು, ಏನು? ದೇವರು ವ್ಯಾಪ್ತನಾದ್ದರಿಂದ, ಅವರು ಬಿಂಬನಾದ್ದರಿಂದ ಪ್ರತಿಬಿಂಬವಾದ ಜೀವ ಕೂಡ ಏನಾಗಬೇಕು? ವ್ಯಾಪ್ತನಾಗಬೇಕು. ಆಗಲಿಲ್ಲ ಅಂತ ಹೇಳೋದಕ್ಕೆ ಪ್ರತಿಬಿಂಬ ಕಹ ಅಂತ ಹೇಳಿದರು. ನಾನು ವಕ್ತವ್ಯಂ ಸರ್ವಮುಕ್ತ ಉಪಸಂಹಾರ ಕ್ರಿಯತೆ ತತ್ ಕಿಮಾತ್ಮನ ಕಿಂ ಆತ್ಮನಿತ್ಯತ್ವ ವಿಷಯ ಸರ್ವಶಂಕೋದ್ಧಾರೋ ಜಾತೋ ಏನ ತಸ್ಮಾತ್ ಯುದ್ಧಸ್ವ ಇತ್ಯುಪಸಂಹ್ರಿಯತೆ ಇತ್ಯತೋ ಜಾತ ಇತ್ಯಾಹ ನಹಿ. ಇನ್ನೂ ಸ್ವಲ್ಪ ಸಂಶಯ ಉಳ್ಕೊಂಡಿದೆ, ಮುಗಿಸೇ ಬಿಟ್ಟಿರಲ್ಲ ಅಂತ ಪ್ರಶ್ನೆ ಮಾಡ್ತಾನೋ. ಸರ್ವಸ್ಯ ಉಪಸಂಹಾರ, ಎಲ್ಲ ಹೇಳಿದ್ರು ಉಪಸಂಹಾರ ಮಾಡಬೇಕು, ಅರ್ಧಕ್ಕೆ ಉಪಸಂಹಾರ ಮಾಡಿಬಿಟ್ರಲ್ಲ, ಇನ್ನೊಂದು ಸಂಶಯ ಇದೆ ಅಂತ ಕೇಳ್ತಾನೆ. ತತ್ಕಿಂ ಆತ್ಮನಿತ್ಯತ್ವ ವಿಷಯ ಸರ್ವಶಂಕೋದ್ಧಾರೋ ಜಾತಃ. ಆತ್ಮನಿತ್ಯತ್ವ ಜೀವನಿತ್ಯತ್ವ ವಿಚಾರಕ್ಕೆ ಸರ್ವಶಂಕೆಗಳ ಉದ್ಧಾರ, ಬಿಡುಗ ಪರಿಹಾರ ಆಯ್ತೇನೋ? ಏನ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಮುಂದೆ ಬರುತ್ತೆ ಈಗ. ಆದರೆ ಯುದ್ಧ ಮಾಡೋ ಜಿಲ್ಲೆ ಬಂತಲ್ಲ, ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಆ ಶ್ಲೋಕ ಇನ್ನೂ ಮುಗಿದಿಲ್ಲ, ಅಲ್ಲೇ ಹೇಳ್ತಾರೆ. ಆಯ್ತಲ್ಲ ಎಲ್ಲ ಆಯ್ತಲ್ಲ ಯುದ್ಧ ಮಾಡೋ ಅಂತ ಕೇಳಿದರೆ ಎಲ್ಲ ಎಲ್ಲೇ ಆಗಿದೆ ಅಂತ ಕೇಳ್ತಾನೆ. ಇನ್ನೊಂದು ಸಮಸ್ಯೆ ಹಾಗೆ ಇದೆ, ಎಲ್ಲ ಎಲ್ಲೇ ಆಗಿದೆ, ಎಲ್ಲ ಹೋಗಲಿ, ಇನ್ನೊಬ್ಬರು ಯಾರೋ ಬರೋರು ಬಾಕಿ ಇದ್ದರೆ ಬಸ್ ಹೋಗೋದಿಲ್ವಲ್ಲ, ಹಾಗೆ ಇನ್ನೊಬ್ರು ಇನ್ನೊಂದು ಬಸ್ಸೇ ಉಳ್ಕೊಂಡಿದೆ ನನಗೆ ಅಂತ ಕೇಳ್ತಾನೆ. ನಹೀತಿ, ಏನದು? ಉಪಾಧಿ ಬಿಂಬ ಸನ್ನಿಧಿ ಅನಾಶೆ ಸತಿ ಪ್ರದರ್ಶಕೆ ಆದರ್ಶೆ ಉಪಾಧೋ ಬಿಂಬೇ ಚ ಅವಿನಷ್ಟೇ ಪ್ರತಿಬಿಂಬ ನಾಶೋ ನಹಿ ಅಸ್ತಿ. ಆಚಾರ್ಯ ಮಾತಿ ಉತ್ತರ. ಆಚಾರ್ಯ ಏನು ಬರೆದಿದ್ದಾರೆ ಎಕ್ಸ್ಪ್ಲನೇಷನ್. ಉಪಾಧಿ ಬಿಂಬ ಸನ್ನಿಧಿ ಅನಾಶೆ, ಉಪಾಧಿ ಅನಾಶೆ ಬಿಂಬ ಸನ್ನಿಧಿ ಅನಾಶೆ, ಎರಡು ಓದ್ಕೋಬೇಕಾಗ. ಸತಿ ಪ್ರದರ್ಶಕೆ, ಪ್ರದರ್ಶಕ ಅಂದರೆ ಕನ್ನಡಿ. ಉಪಾಧೋ ಬಿಂಬೇ ಚ ಅವಿನಷ್ಟೇ, ಬಿಂಬ ಹೋಗಿಲ್ಲ, ಬಿಂಬ ನಿತ್ಯವಾಗಿದೆ, ಮತ್ತು ಉಪಾಧಿ ನಿತ್ಯವಾಗಿದೆ, ಮತ್ತು ಸನ್ನಿಧಿ ಇದೆ. ಆಗ ಪ್ರತಿಬಿಂಬ ನಾಶ ಹೇಗಾಗತ್ತೆ? ಪ್ರತಿಬಿಂಬ ನಾಶೋ ನಾಹಿ ಅಸ್ತಿ. ಉಪಪಾದಿತಶ್ಚ ಅತ್ರ ಜಯಶ್ಚ ಅನಾಶ ಇತಿ ಭಾವ. ಆದ್ದರಿಂದ ಮೂರಕ್ಕೂ ನಾಶ ಇಲ್ಲ ಅಂತ ಹೇಳಿದ್ದೇವೆ. ಯಾವುದಕ್ಕೆ ನಾಶ ಇಲ್ಲ? ಫಸ್ಟ್ ಯಾವುದು? ಬಿಂಬ. ಸೆಕೆಂಡ್ ಯಾವುದು? ಉಪಾಧಿ. ಮೂರನೇದು ಯಾವುದು? ಸನ್ನಿಧಿ. ಮೂರು ಇಲ್ಲ ಅಂತ ಹೇಳಿದ್ದೇವೆ ಅಂದಮೇಲೆ ಪ್ರತಿಬಿಂಬ ನಿತ್ಯ ಆಯ್ತಲ್ಲ. ನಾನು ವಿನಾಶಿನಃ ವಿನಾಶಿನಾಂ ದೇಹಾನಾಂ ಉಪಾಧಿತ್ವಾತ್ ಕೋ ಅತ್ರ ಉಪಾಧಿ ಇತ್ಯತಃ. ನೋಡಿ, ವಿನಾಶಿಗಳಾದ ದೇಹಗಳೇ ಇದೆ. ಈ ದೇಹ ಈ ದೇಹ ಅಂತ ಮೆದರಿ ಹೋಗ್ತಾ ಇದೆಯಲ್ಲ ಅಂತ ಕೇಳಿದರೆ ಇದಲ್ಲ ಅಂತ ಹೇಳಿದರು. ಇದಲ್ಲ, ಸ್ವಯಮೇವ ಉಪಾಧಿ ಉಪಾಧ್ಯುಪಾಧಿ ಮದ್ಭಾವೋ ವಿಶೇಷ ಬಲೇನ ಇತಿ ಭಾವ. ಉಪಾಧಿ ಉಪಾಧಿ ಮದ್ಭಾವ, ಉಪಾಧಿ ಮತ್ತು ಉಪಾಧಿಯನ್ನು ಹೊಂದಿರೋದು ವಿಶೇಷ ಬಲದಿಂದ ಕೂಡುತ್ತೆ. ಸ್ವರೂಪ ದೇಹವೇ ಎರಡು ಕೆಲಸ ಮಾಡುತ್ತೆ. ಏನು ಮಾಡುತ್ತದೋ, ಉಪಾಧಿಯೂ ಅದೇ ಪ್ರತಿಬಿಂಬನೂ ಅದೇ. ಇದು ಭಾರಿ ವಿಶೇಷ. ಉಪಾಧಿನೂ ಅದೇ ಪ್ರತಿಬಿಂಬನೂ ಅದೇ. ಇಲ್ಲಿ ನಾವು ನೋಡ್ತೇವೆ, ಪ್ರತಿಬಿಂಬ ಕರಡಿ ನೋಡ್ತೇವೆ, ಕರಡಿಯೊಳಗೆ ಪ್ರತಿಬಿಂಬ ಹೇಗೆ ಕಾಣುತ್ತೋ, ಕರಡಿ ಇದೆ ಅದರಲ್ಲಿ ಪ್ರತಿಬಿಂಬ ಕಾಣುತ್ತೆ. ಕೆಲವು ಹಾಗಲ್ಲ, ಕೆಲವು ಏನು ಮಾಡುತ್ತೆ, ಈಗ ಫೋಟೋ ತೆಗಿತಾನೆ, ಮತ್ತೆ ಕ್ಯಾಮರಾ ಇಡೀ ಇವನು ಕ್ಯಾಮರಾ ಫೋಟೋ ವ್ಯಕ್ತಿ ಮೂಡದೇ ಇದ್ದಾರೆ. ಕರಡಿಯಲ್ಲಿ ಅವನಿದ್ದೇನೆ, ಇನ್ನೊಂದಿಲ್ಲ. ಅರ್ಥ ಆಯ್ತಾ? ಈಗ ಫೋಟೋ ತೆಗಿಬೇಕಾದ್ರೆ ಈಗ ನೋಡಿದ್ರೆ ಫೋಟೋ ಬರೋದಿಲ್ಲ, ಏನು ಬೇಕು? ಕ್ಯಾಮರಾ ಬೇಕು. ಕ್ಯಾಮರಾ ಇನ್ನೊಂದು ಉಪಾಧಿ. ಈಗ ಕ್ಯಾಮರಾ ಒಂದೇ ಇದೆ, ಫೋಟೋ ತೆಗಲಿಕ್ಕೆ ಬರೋದಿಲ್ಲ. ತೆಗೆಯೋನು ಬೇಕು, ತೆಗೆಯೋನು ಬೇಕು ಒಂದು, ಕ್ಯಾಮರಾ ಇನ್ನೊಂದು, ವಸ್ತು ಒಂದು, ಕರಡಿ ಬಂದು ನಿಂತ ಇನ್ನೊಂದು ಬೇಕು. ಏನು ಸಾಕು? ನಿಂತ್ಕೊಂಡ್ರೆ ಸಾಕು. ಅದಕ್ಕೆ ಸ್ವರೂಪ ದೇಹ ಇದ್ದಾಗ ಕರಡಿ ಇದೆ. ಸ್ವರೂಪ ದೇಹ ಇದ್ದಾಗ ಕರಡಿನೇ ಏನಾಗ್ತಾ ಇದೆ? ಈಗ ಪ್ರತಿಬಿಂಬ ಕಾಣೋದು ಅಲ್ಲೇ, ಉಪಾಧಿನೂ ಅದೇ ಪ್ರತಿಬಿಂಬನೂ ಅಲ್ಲೇ ಇದೆ. ಸೊ ಜೀವನ ಸ್ವರೂಪ ದೇಹ ಪ್ರತಿಬಿಂಬವಾದ್ದರಿಂದ ಅದೇ ಉಪಾಧಿ ಅಂತ ಹೇಳಿ. ಇದು ಮಹಾ ಇಲ್ಲಿ ಪ್ರತಿಬಿಂಬ ಎಲ್ಲ ಜೀವ ಸ್ವರೂಪ ನಾಶ ಆಗೋದಿಲ್ವಲ್ಲ, ನಿತ್ಯೋಪಾಧಿ. ಅದು ಉಪಾಧಿ ಎರಡು ವಿಧ, ಅನಿತ್ಯೋಪಾಧಿ ಬೇರೆ, ನಿತ್ಯೋಪಾಧಿ ಬೇರೆ. ಅನಿತ್ಯೋಪಾಧಿ ಆದರೆ ಏನಾಗುತ್ತೆ? ಉಪಾಧಿ ಹೋಗ್ತಿರ್ಲಿಕ್ಕೆ ಹೋಗಿ, ಉಪಾಧಿ ಇರೋವರೆಗೂ ಇರುತ್ತೆ. ಉಪಾಧಿ ಹೇಳಿದ ಕೆಲಸದಲ್ಲಿ ಇರ್ತ ಒಂದು ಕಡೆಗೆ, ಆಮೇಲೆ ಏನಾಯ್ತು, ಬಿನ್ ಕಂಪ್ನಿ ಕೆಲಸ ಇದ್ದು ರಿಸೈನ್ ಮಾಡಿ ಹೋಗ್ಬಿಟ್ಟ. ಇದು ರೂಲ್ಸ್ ಏನೂ ಅಪ್ಲಿಕಬಲ್ ಅಲ್ಲ ಅವನಿಗೆ. ಯಾತಕ್ಕೆ? ಅಷ್ಟು ದಿವಸ ಕೆಳಬಿಟ್ಬಿಡಿ, ಯಾಕೆ ನಾಶ ಇಲ್ಲ, ಅಧೀನ ಇಲ್ಲ, ಹೊರಟೋಯ್ತು ಈಗ. ಆದರೆ ಅದೇ ಕಂಪ್ನಿಯಲ್ಲಿದ್ದಾನೆ, ಈಗ ಅಲ್ಲೇ ಇದ್ದಾನೆ. ಅಲ್ಲಿವರೆಗೆ ಏನು ಮಾಡಬೇಕು? ಅವನು ಒಬ್ಬೇ ಮಾಡಲೇಬೇಕು. ಅದು ನಿತ್ಯ ಪರ್ಮನೆಂಟ್ ಜಾಬ್ ಆದಾಗ ಅದು ಅದಕ್ಕಿಂತ ಜಾಬ್ ಇನ್ನೊಂದು ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಬಿಡೋ ಚಾನ್ಸೇ ಇಲ್ಲ. ಅವಾಗ ಏನಾಯ್ತು, ನಿತ್ಯ ಆಯ್ತಾಗ ಇಷ್ಟಿಷ್ಟು ಕೆಲಸ ಹುಡುಕ್ತಿದ್ದೆ ಹೇಳ್ತಾರೆ. ಈಗ ಈ ಕೆಲಸ ಸಿಕ್ಕಾಯ್ತು, ಪರ್ಮನೆಂಟ್ ಜಾಬ್ ಆಯ್ತು, ಹುಡುಕೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸ್ಟಾಪ್ ಆಯ್ತು. ಸೊ ನಿತ್ಯ ಉಪಾಧಿ ಇರೋದ್ರಿಂದಾಗಿನೇ ಅದಕ್ಕೆಂದೂ ನಾಶ ಇಲ್ಲ. ಹೌದು, ಹೇಳ್ತಿರೋದೇನೀಗ, ನಹಿ ದೃಷ್ಟಾಂತೇ ಸರ್ವಸಾಮ್ಯಂ ಹೇಳ್ಬಿಟ್ಟಿದ್ದಾರೆ. ಯಾವುದೇ ದೃಷ್ಟಾಂತಲ್ಲಿ ಏನು ಹುಡುಕಬಾರ್ದು? 100% ಸಾಮ್ಯ ಹುಡುಕಬಾರ್ದು. ಇನ್ನು ಹೇಳಿಲ್ಲ, ಈಗ ಒಟ್ಟು ಸಿಂಹ ಅಂತ ಹೇಳಿದ ತಕ್ಷಣ ಒಟ್ಟು ಬಾಲ ಇದೆ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಅದಕ್ಕೀಗ ಕೇಳಬಾರ್ದು. ಏನು ಕೇಳಬೇಕಲ್ಲಿ, ಪರಾಕ್ರಮ ಮಾತ್ರ ಎಂಟೇ. ಈ ಚಂದ್ರ ಮುಖ ಅಂತ ಕರೆ, ಚಂದ್ರನಂತೆ ಮುಖ ಅಂತ ಕರೆದಾಗ ಹಾಗಿದ್ರೆ ಸಿಟ್ಟು ಬರೋದು ತೊಡಿಸ್ಕೊಂಡು. ಏನಯ್ಯ, ನಾನು ಚಂದ್ರನಂತೆ ಮುಖ ಅಂತ ಕರಿತೀಯ, ನನ್ನ ಮುಖದಲ್ಲಿ ಕಪ್ಪಿದೆಯಾ ಅಂತ ಕೇಳಿದರೆ? ಚಂದ್ರನಲ್ಲಿ ಕಪ್ಪಿದೆ. ಅದು ಆ ಭಾಗದಲ್ಲಿ ಹೇಳ್ತಾ ಇಲ್ಲ. ಯಾವ ಭಾಗದಲ್ಲಿ ಹೇಳ್ತಾರೆ? ಕಾಂತಿ ಮಾತ್ರ ಇಂಟೆಂಟೆಡ್, ಬೇರೆ ಹೇಳಬಾರ್ದು. ಸೂರ್ಯನ ಎಂತ ಏನಾಯ್ತು, ಸುಡ್ತಾ ಇದ್ದೀನಿ ಅಂತ ಕೇಳಿದರೆ ಪ್ರತಿಯೊಂದಕ್ಕೂ ಬೈಲಾಗಿ ಬರುತ್ತೆ. ಹಾಗಿದ್ರೆ ಅದು ಯಾವುದಾದ್ರು ಎಕ್ಸಾಂಪಲ್ ಹೇಗಿರುತ್ತೆ ಅಂದರೆ, ಯಾವ ಪಾಯಿಂಟಿಗೆ ಕೊಟ್ಟಿರ್ತಾರೆ ಅಷ್ಟು ಮಾತ್ರ ತೊಗೋಬೇಕು, ಬೇರೆ ತೊಗೊಳ್ಬಾರ್ದು. ಆದ್ದರಿಂದ ಕನ್ನಡ ಎಕ್ಸಾಂಪಲ್ ಯಾಕೆ, ಎಂಥ ಎಕ್ಸಾಂಪಲ್ ಅಂದರೆ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇ. ಥೀರಿ ಅಂದರೆ ಬೆಂಬಲ ಪ್ರತಿಬಿಂಬ ಭಾವ ಅಷ್ಟೇ. ಅರ್ಥ ಆಯ್ತಾ? ಈ ಬೆಳೆ ನೋಡಿ, ಕನ್ನಡದ ಒಂದು ದೃಷ್ಟಾಂತ, ಇನ್ನೊಂದು ದೃಷ್ಟಾಂತ ಇದೆ. ಈಗ ಹೋಗ್ತಾ ಇದ್ದಾನೆ, ಬಿಸಿಲಿದೆ, ಬೆಳಕಿದೆ, ಅವ್ನು ನೆರಳು ಕಾಣುತ್ತೆ, ಅದು ಪ್ರತಿಬಿಂಬನೇ. ಗೊತ್ತಾಯ್ತಾರೆ? ಕನ್ನಡ ಎಕ್ಸಾಂಪಲ್ ಅಲ್ಲ ಇದು. ಅರ್ಥ ಆಯ್ತಾ? ಈಗ ಅದನ್ನೇ ಒಡಲ ನೆರಳ ಅಂದರೆ ಹರಿ ನಮ್ಮೊಡನೆ ತಿರುಗುವನು, ಆ ದೃಷ್ಟಾಂತ ಕೊಟ್ಟರೆ. ಛಾಯಾ ಉಪಶತ್ತಿನ ಮಾತು ಅದು ಕೂಡ. ಗೊತ್ತಾಯ್ತಾ? ಛಾಯಾ ಆತಪ ಅಂತ ಕರೀತಾರೆ. ಆತಪ ಸೂರ್ಯ, ಛಾಯಾ ನೆರಳು ಬಿದ್ದಿದೆ. ಇಲ್ಲಿ ಈ ಕೇಸ್ ಬೇರೆ. ಈಗ ಕರಡಿ ಒಳಗೆ ಏನು ಕಾಣಿಸ್ತೀವಿ ನಿಮಗೆ? ಪ್ರತಿಬಿಂಬ ಅಲ್ಲೇ ಕಾಣಿಸ್ತೀವಿ. ಇಲ್ಲಿ ಹಾಗಲ್ಲ, ಇಲ್ಲಿದ್ದಾನೆ, ಈ ಕಡೆ ಕಾಣಿಸ್ತಿದೆ. ಅದು ಇಲ್ಲಿ ಬೆಳಕಿದೆ, ಇಲ್ಲಿ ಇವನಿದ್ದಾನೆ, ಇಲ್ಲಿ ಕಾಣಿಸ್ತಾ ಇದೆ. ಸ್ಟಿಲ್ ಅದು ಪ್ರತಿಬಿಂಬನೇ, ಟೋಟಲಿ ಅದೇ ರೀತಿ ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಸೊ ಒಂದೇ ಎಕ್ಸಾಂಪಲ್ ಕೊಡ್ತಾ ಇಲ್ಲ, ಗೊತ್ತಾಯ್ತಿಲ್ಲ. ಆದ್ರೆ ಕನ್ನಡಿ ಒಂದೇ ಎಕ್ಸಾಂಪಲ್ ಇಟ್ಕೊಳಕ್ ಹೋಗಬಾರ್ದು. ಬಿಂಬ ಪ್ರತಿಬಿಂಬ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಚಿತ್ ಸ್ವರೂಪ ಯಾವುದೇ ದೃಷ್ಟಾಂತ ಕೊಟ್ಟಾಗ ಅರ್ಥ ಮಾಡ್ಕೊ ಆ ರೀತಿ ಮಾಡಬೇಕು. ನಾವೇನ್ ಮಾಡ್ತೀವಿ, ಒಂದು ವಿಷಯ ಹೇಳಿಬಿಟ್ಟು ಅತ್ಯ ಸ್ಪಷ್ಟಾಗಿ ದೃಷ್ಟಾಂತ ಕೊಡೋದು. ಅದ್ವೈತಗಳು ಹಾಗೆ ಮಾಡೋದಿಲ್ಲ, ದೃಷ್ಟಾಂತ ಕೊಟ್ಟು ಅದನ್ನೇ ಥಿಯರಿ ಮಾಡ್ತಾರೆ. ಅದು ತಪ್ಪು. ದೃಷ್ಟಾಂತನೇ ಥಿಯರಿ ಮಾಡಿದ್ರೆ ರಾಂಗ್ ರಾಂಗ್ ಎಲ್ಲ ಆನ್ಸರ್ ಬರುತ್ತೆ, ಹುಚ್ಚಾಬಿಟ್ಟು ಉತ್ತರ ಬಂದ್ಬಿಡುತ್ತೆ, ಆಗ ಉತ್ತರ ಕೊಡಬಾರ್ದು. ಏನು ಸಮ್ಮಿಕ್ಸ್ಟೆಂಟ್ ಡಿಪೆಂಡೆನ್ಸ್? ನಮಗೆ ಬೇಕಾದ್ದೇನು ಅಂದರೆ ಡಿಪೆಂಡೆನ್ಸ್ ಅಂಡ್ ಸಿಮಿಲಾರಿಟಿ ಎರಡಿರಬೇಕು. ಡಿಪೆಂಡೆನ್ಸ್ ಎಂಬುದು ಆಧೀನ್ಯ, ಸಿಮಿಲಾರಿಟಿ ಎಂಬುದು ಸಾದೃಶ್ಯ. ಎರಡಿದ್ರೆ ಪ್ರತಿಬಿಂಬ ಅಂತ ಕರೀತಾರೆ. ಸ್ವಲ್ಪ ಸ್ವಲ್ಪ ಇದ್ದು ಬಿಟ್ಟರೆ ನಮಗೆ ಅದು ಆ ಪ್ರತಿಬಿಂಬ ಆಗೋದಿಲ್ಲ. ಟೋಟಲ್ ಇದ್ರೆ ಮಾತ್ರ ಪ್ರತಿಬಿಂಬ ಆಗೋದು. ಅದಕ್ಕೆ ದೃಷ್ಟಾಂತ ಕೊಟ್ಟಿರೋದು. ಇತ್ಯತ ಆಹ ಸ್ವಯಮೇವೇತಿ ಉಪಾಧಿ ಉಪಾಧಿ ಮಧ್ಯ ಲೋಕೆ ಅದೃಷ್ಟವಿಧಂ ಕಥಂ ಅಂಗೀಕಾರ್ಯಂ ಇತ್ಯತಃ. ಅದಕ್ಕೆ ನೋಡಿ ಹೇಳಿ ಪ್ರಶ್ನೆ ಉತ್ತರ ಕೊಡ್ತಾರೆ. ಈ ಕಂಟೈನರ್ ಲೋಕದಲ್ಲಿ ಎಂದು ಕೇಳಿದರೆ ಲೋಕದಲ್ಲಿ ಕಾಣಬೇಕಾಗಿಲ್ಲ. ಪ್ರಮಾಣ ಇದ್ರೆ ಒಪ್ಪಬೇಕು ಅದಕ್ಕೆ. ಪ್ರಮಾಣ ಇದ್ದ ಮೇಲೆ ದೃಷ್ಟಾಂತ ಇರಲಿ ಬಿಡಲಿ ಏನ್ ಮಾಡ್ಬೇಕು ಅದನ್ನ ಒಪ್ಪಲೇಬೇಕು. ಅದಕ್ಕೆ ಹೇಳ್ತಾರೆ ಚಿತ್ವಾದಿತಿ. ಚಿತ್ವ ಅಂದ್ರೆ ಚೈತನ್ಯ, ದೇವರು ಚೈತನ್ಯ, ದೊಡ್ಡ ಚೇತನ, ಜೀವ ಚೇತನ, ಜಿಂಬ ಪ್ರತಿಬಿಂಬಾವ ಇದೆ. ಜಡೇಶು ಅಯಾವದ್ ವಸ್ತು ಭಾವಿತ್ವ ಸರ್ವತ್ರ ಭೇದಾಭೇದೋ, ಇನ್ನೊಂದು ವಿಷಯ ಬರುತ್ತೆ ಅದನ್ನ ನಾಳೆ ನೋಡೋಣ. ಭೇದ ಅಭೇದ ಭೇದಾಭೇದ ಇಲ್ಲಿ ಬೇರೆ ಪ್ರಶ್ನೆ ತೆಗಿತಾನವನು ಉತ್ತರ ಕೊಡ್ತಾರೆ ನಾಳೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವರಾಟ್. ನಾನು ಮಾಸಿಗೆ ಏನು ಪರ ಇಲ್ಲ, ಗೀತಾ ಪಾಡ್ಲಿಕ್ಕೆ ಏನಿಲ್ಲ, ನಾರಾಯಣ ಪಂಡಿತ ಯೋಗದಿ ಬಗ್ಗೆ ಅದರಲ್ಲಿ ಬರೀತಾರೆ.